यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायत प्रभ हरिकथामृत सार गुरुगळ करुणदिंद अपणितु पेळुवे परम भगवद् भक्तरिदनादरदि केळुवुदु ಪಂಚತನ್ಮಾತ್ರೆ ಸಂಧಿಯಲ್ಲಿ 22nd ಪದ್ಯದಲ್ಲಿ ದಾಸರು ನಮ್ಗೆ ಹೆದರಬೇಡ, ಭಯಪಡಬೇಡ, ಧೈರ್ಯವಾಗಿ ಇರಿ ಎಂಬುದನ್ನ ಹೇಳಿ ದೇವರನ್ನ ಬೇಡ್ಕೊಳ್ಳಿ. ಏನ್ ಬೇಡಬೇಕು ದೇವರಲ್ಲಿ ಅಂದ್ರ ಸುಜ್ಞಾನ ಭಕ್ತಿಯನ್ನ ನೀವು ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಸುಜ್ಞಾನ ಭಕ್ತಿ ಇದ್ರೆ ಸಾಕು. ಯಾಕೆಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಏನು ದೇಹ ಬರುತ್ತೋ, ಹೇಗೆ ಹುಟ್ಟುತ್ತೀವೋ, ಇಷ್ಟು ಮಾಡ್ತಾ ಇದ್ದೀವಲ್ಲ, ಯಾವ ಜನ್ಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೋ ಹೇಗೆ ಅಂತ ಆ ಅಂಜಿಕೆ ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇಹ ಅಂಬೋದು ನಾವು ಸಾಧನೆ ಮಾಡ್ಲಿಕ್ಕೆ ಇರುವಂತ ಒಂದು ಟೂಲ್, ಒಂದು ಟೂಲ್ ಅದು ಅಷ್ಟೇ. ಸೊ ಯಾವ ದೇಹ ಬಂದ್ರೆ ಏನು, ಎಲ್ಲಿ ಇದ್ರೆ ಏನು, ನಿನಗೆ ಸಾಧನೆಗೆ ಮುಖ್ಯವಾದದ್ದು ಸುಜ್ಞಾನ ಭಕ್ತಿ. ಏನೇ ಮಾಡಿದ್ರು ದೇವರ ಜ್ಞಾನ ಭಕ್ತಿ ಇರಬೇಕು, ಜ್ಞಾನ ಭಕ್ತಿ ಇರಬೇಕು. ಅದು ಎಲ್ಲಿ ಕೊಟ್ರೆ ಏನು, ಯಾವ ಯಾವ ದೇಹದಲ್ಲಿ ಇದ್ರೆ ಏನು ಅಂಬೋದನ್ನ ಹೇಳಿ ಆದ ಕಾರಣದಿಂದ ಈವಾಗಿಂದ ನೀನು ಬೇಡು ದೇವರನ್ನ. ಜ್ಞಾನ ಭಕ್ತಿ ಎಲ್ಲಿ ಇಟ್ಟರೂ ನನ್ಗೆ ಜ್ಞಾನ ಭಕ್ತಿ ಕೊಡಪ್ಪ ಅಂತ ನೀನು ಬೇಡು. ಸೊ ಅದಕ್ಕೆ ಅಂಜಿಕೋಬೇಡ, ಹೆದರಬೇಡ ಅಂತ ಒಂದು ಭರವಸೆಯನ್ನ ಕೊಟ್ಟು ಇನ್ನು ದೇವರನ್ನ ಹೇಗೆ ಚಿಂತನೆ ಮಾಡೋದು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಹೇಳಿ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಪದ್ಯದಲ್ಲಿನೂ ಒಂದು ಉದಾಹರಣೆ ಕೊಡ್ತಾರೆ. ಯಾಕೆಂದ್ರೆ ಒಂದು ವಿಲಕ್ಷಣವಾದ ಒಂದು ವಸ್ತು ದೇವರು ಎಂಬುದು ಒಂದು ಸರ್ವ ವಿಲಕ್ಷಣ. ಅವನಿಗೆ ಒಂದು ಉಪಮಾನ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ರೂ ದೇವರ ಚಿಂತನೆ ಹೇಗ್ ಮಾಡಬೇಕು ಅದಕ್ಕೆ ಒಂದು ಸ್ಥೂಲವಾದ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಈ ಪದ್ಯ ಹೀಗೆ ಇದೆ. ಒಂದರೊಳಗೊಂದೊಂದು ಬೆರದಿಹ ಇಂದಿರೇಶನ ರೂಪಗಳ ಮನ ಬಂದ ತೆರದಲ್ಲಿ ಚಿಂತಿಸಿದ ಕನುಮಾನವಿನಿತಿಲ್ಲ. ಸಿಂಧು ರಾಜನೊಳಂಬರಾಲಯ ಬಂಧಿಸಲು ಪ್ರತಿ ತಂತುಗಳೊದ ಬಿಂದು ವ್ಯಾಪಿಸಿದಂತೆ ಇರುತಿ ಪನು ಚರಾಚರದಿ. ಉದ ಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದರೊಳಗೊಂದೊಂದು ಬೆರತಿಹ ಅಂತ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಏನಂದ್ರೆ ಒಂದರೊಳಗೆ ಒಂದು ಬೆರತಿಹ ಅಂದ್ರೆ ದೇವರ ಚಿಂತನೆ. ದೇವರು ಒಂದು ಎಂತಾದವನೊಂದು ಒಂದು ರೂಪ, ಒಂದು ಏನೇ ಒಂದು ತಕೊಂಡನು ಒಂದರೊಳಗೆ ಒಂದೊಂದು, ಒಂದರೊಳಗ ಒಂದೊಂದು ಬೆರದಿಹ ಅಂತ. ಒಂದೊಂದು ಬೆರದಿಹ ಅಂತ ಹೇಳುವಾಗ ದೇವರ ಯಾವುದೇ ರೂಪ ತಕೊಂಡನು ಎಲ್ಲವೂ ಅಲ್ಲೇ ಇದ ಎಂಬುದನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ದೇವರ ಒಂದು ರೂಪ ತಕೊಂಡ್ರೆ ಆ ಒಂದು ರೂಪದಲ್ಲಿ, ಇವಾಗ ನೋಡಿ, ಒಂದು ರೂಪ ದೇವರಲ್ಲಿ ಎಲ್ಲವೂ ಇದ, ಎಲ್ಲವೂ ಇದ. ನೀವು ಯಾವುದೇ ಒಂದು ರೂಪ ತಕೊಳ್ಳಿ, ಯಾವುದೇ ನಿಮ್ಗೆ ಕೃಷ್ಣ ಬರ್ತಾನೋ, ರಾಮ ಬರ್ತಾನೋ, ವಿರಾಟ ರೂಪ ಬರುತ್ತೋ, ಯಾವುದೇ ಒಂದು ರೂಪ ತಕೊಂಡನು ಅಲ್ಲಿ ಇರುವಂತ ಅವನಲ್ಲೇ ಎಲ್ಲಾ ಕಾಲವೂ ಇದೆ, ಕಾಲಗಳು ಅವನಲ್ಲೇ ಇದೆ. ಅವನು ಕಾಲಾತೀತನಾದವನು, ಕಾಲವೂ ಅವನಲ್ಲೇ ಇದೆ. ಸೊ ಈ ಕಾಲ ಅನಂತವಾಗಿದೆ, ಕಾಲ ಅನಂತವಾಗಿದೆ. ಸೊ ಅನಂತವಾದ ಕಾಲ ಇರಬೇಕಂದ್ರೆ ಅಲ್ಲಿ ಒಂದೊಂದನೇನು ಒಂದೊಂದು ಖಂಡಾಖಂಡ ರೂಪ ಬೇಕಾದ್ರೆ ತಕೊಳ್ಳಿ. ಸೊ ಒಂದು ರೂಪ ನೀವು ತಕೊಂಡು ಆ ಒಂದು ರೂಪದಲ್ಲಿ ಎಲ್ಲವೂ, ಬಿಕಾಸ್ ನಾವು ಉಪನಿಷತ್ತು ವಾಕ್ಯ ಪ್ರಕಾರ ದೇವರಲ್ಲಿ, ದೇವರು ಅಂದ್ರ ಗುಣ, ಆ ದೇವರ ಗುಣಗಳಲ್ಲಿ, ದೇವರ ರೂಪಗಳಲ್ಲಿ, ದೇವರ ಕ್ರಿಯೆಗಳಲ್ಲಿ ಅಭೇದ ಅಂತ ಚಿಂತನೆ ನಮ್ದು. ಹಾಗೆ ವೇದಗಳು ಹೇಳತ್ತೆ. ಸೊ ದೇವರು ಅಂಬುದು ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಇವಾಗ ಒಂದು ರೂಪವನ್ನ ನೀವು ತಕೊಂಡಿದ್ದೀರಾ, ಆ ಒಂದು ರೂಪ ನೀವು ತಕೊಂಡ್ರೆ ಆ ಒಂದು ರೂಪದಲ್ಲಿ ಎಲ್ಲವೂ ಅಡಗಿದೆ. ಏನು ಎಲ್ಲವೂ ಅಂತ ನಾವು ಸುಮ್ಮನೆ ಹೇಳ್ತೇವೆ. ಎಲ್ಲವೂ ಅಂದ್ರೆ ಏನು ಅಂದ್ರೆ ಫಸ್ಟ್ ಕಾಲ ತಕೊಳ್ಳಿ, ಎಲ್ಲ ಕಾಲವೂ ಅಡಗಿದೆ ಅವನಲ್ಲಿ. ಅವನ ಬಿಟ್ಟು ಹೊರಗಡೆ ಕಾಲ ಅಂಬೋದಿಲ್ಲ. ಸೊ ಅವನು ಆ ರೂಪದಲ್ಲೇ ಎಲ್ಲ ಕಾಲವೂ ಇದೆ. ಸೊ ಈ ಕಾಲ ಎಷ್ಟು, ಕಾಲಗಳು ಅನಂತ. ಸೊ ಅನಂತ ಕಾಲ ಇರಬೇಕಂದ್ರೆ ಒಂದೊಂದಲ್ಲಿನೂ ಆಯಾ ವಸ್ತುವನ್ನ ನಿಯಮನೆ ಮಾಡ್ಲಿಕ್ಕೆ ಆಯಾ ರೂಪದಿಂದ ಆಯಾ ಕಾಲದಲ್ಲಿ ನಿಂತಿದ್ದಾನೆ. ಸೊ ರೂಪಗಳು ಎಷ್ಟಾಯ್ತು, ಒಂದು ರೂಪದಲ್ಲಿ ಒಂದು ಕಾಲ ತಕೊಂಡ್ರೆ ಕಾಲ ಅನಂತ ಆಗಿದೆ. ಸೊ ಒಂದೊಂದಲ್ಲಿನೂ ಇದ್ರೆ ಅದು ಅನಂತ ಆಯ್ತು ಅದು. ಸೊ ಕಾಲ ಅನಂತ ಆಗತ್ತೆ. ಆಮೇಲೆ ಸರಿ, ಕಾಲ ಆಯ್ತು, ನೆಕ್ಸ್ಟ್ ಏನು, ಜೀವ. ಈ ಜೀವ ತಕೊಂಡ್ರೆ ಎಷ್ಟು ಜೀವರು ಅವನ ಒಳಗೆ ತಾನು ಎಲ್ಲವರು ಇದೆ. ಎಲ್ಲ ಜೀವರು ಚರಾಚರ ಅಂತ ಹೇಳ್ತಾರಲ್ಲ, ಜೀವನ ಜೀವರು ಎಲ್ಲರೂ ಅವನ ಒಳಗೆ ಇದ್ದ. ಒಂದು ಕೃಷ್ಣ ರೂಪ ತಕೊಂಡ್ರೆ ವಿರಾಟ ರೂಪ, ವಿರಾಟ ರೂಪ ತಕೊಂಡ ಎಲ್ಲ ಜೀವರು ಅಲ್ಲೇ ಇದ್ದಾರೆ. ಆ ಜೀವರು ಎಷ್ಟಿದ್ದಾರೆ? ಅನಂತವಾಗಿದ್ದಾರೆ. ಆ ಅನಂತ ಜೀವರಿಗೆ ಆ ಒಂದೊಂದಿಲಿನೂ ಒಂದೊಂದು ಬಿಂಬರೂಪ ಇರಲೇಬೇಕು, ಪ್ರತ್ಯೇಕವಾದ ಬಿಂಬರೂಪ. ಸೊ ಆ ಬಿಂಬರೂಪಗಳು ತಗೊಂಡು ಹಾಗೆ ಮಾಡಿದ್ರೆ ಅದು ಅಲ್ಲಿ ಜೀವನೊಳಗೆ ಇಟ್ಟ ರೂಪಗಳು ಅನಂತವಾಗತ್ತೆ. ಆಮೇಲೆ ಕರ್ಮಗಳು ತಕೊಳ್ಳಿ. ಕರ್ಮಗಳು ಪ್ರತಿಯೊಬ್ಬರು ಮಾಡುವಂತ ಕರ್ಮಗಳು, ಪ್ರತಿ ದೇಹದಲ್ಲಿ ಮಾಡುವಂತ ಕರ್ಮಗಳು. ಸೊ ಹೀಗೆ ಕರ್ಮ ಅಂತ ನೀವು ತಕೊಂಡ್ರೆ ಅವನು ಮಾಡೋರ ಪ್ರತಿ ಒಂದು ವಸ್ತುವಿನಲ್ಲಿನೂ ಇರೋದು ಮಾತ್ರ ಇಲ್ಲ, ಸ್ವಾಮಿಯಾಗಿ ಇದ್ದಾನೆ. ಸ್ವಾಮಿಯಾಗಿದ್ದು ಅಲ್ಲಿ ಕರ್ಮವನ್ನು ಮಾಡ್ತಾ ಇದ್ದಾನೆ. ಸೊ ಸರ್ವಕರ್ಮ ಅವನು. ಸೊ ಆ ಕರ್ಮಗಳು ಎಷ್ಟಿದೆ? ಅನಂತವಾಗಿದೆ. ಸೊ ಒಂದೊಂದು ಕರ್ಮವನ್ನು ಮಾಡ್ಲಿಕ್ಕೆ ಒಂದೊಂದು ರೂಪದಿಂದ ಅವನು ಮಾಡ್ತಾನೆ. ಸೊ ಅದು ಅನಂತವಾಗಿದ್ದ. ಮತ್ತು ಆ ಒಂದು ಜೀವ ಅಂತ ತಕೊಂಡ್ರೆ ಆ ಜೀವನಲ್ಲಿ ಜೀವ ಜೊತೆಲಿ ದೇಹ ಬಂದಾಗೆ ಅವರು ಮಾಡುವಂತ ಆ ಸ್ವಭಾವ, ಅವರ ಸ್ವಭಾವ ಯಾವಾಗ ಯಾವಾಗ ಏನೇನು ವ್ಯಕ್ತ ಆಗತ್ತೋ ಅಲ್ಲಿನೂ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡ್ತಾನೆ. ಸೊ ಇವಾಗ ಏನಾಯ್ತು, ಜೀವದ ಸ್ವಭಾವ ಒಂದೇ ಇದ್ರು ಬೇರೆ ಬೇರೆಲಿ ಬೇರೆ ಬೇರೆ ಇರುತ್ತೆ, ಅದಕ್ಕೆ ಗುಣ ಸ್ವಭಾವ. ಸೊ ಇದು ಅನಂತವಾಗಿರುತ್ತೆ. ಹಾಗೇನೆ ದೇಶ, ಎಲ್ಲಾ ದೇಶವೂ ದೇವರಲ್ಲೇ ಇದೆ. ಸೊ ದೇಶಗಳು ಒಂದೊಂದು ಟೈಮ್ ಒಂದೊಂದು ವಿಧದಿಂದ ಇರುತ್ತಲ್ಲ, ಆ ದೇಶಗಳು ಅನಂತವಾಗಿರುತ್ತೆ. ಹೇಗೆ ದೇಶಗಳು ಹೇಗೆ ಅನಂತವಾಗಿರುತ್ತೆ ಅಂದ್ರೆ, ನಾವು ನೋಡ್ತೀವಿ ದೇವರಿಗೆ, ದೇವರು ಕಾಲಾತೀತನಾದರೆ, ಅವನು ಕಾಲಾತೀತವಾಗಿದ್ದರೆ ಅವನಿಗೆ ಏನಾಗತ್ತೆ ಅಂದ್ರೆ, ಹಿಂದೆ ಆದ ಎಲ್ಲ ಬ್ರಹ್ಮಾಂಡವು ತಕೊಳ್ಳಿ, ಮುಂದೆ ಬರುವಂತ ಎಲ್ಲ ಬ್ರಹ್ಮಾಂಡವು ಎಲ್ಲವೂ ಅವನಿಗೆ ಪ್ರತ್ಯಕ್ಷವಾಗಿದೆ. ಅಂದ್ರೆ ಅವನ ದೃಷ್ಟಿಯಿಂದ ನೀವು ನೋಡಿದ್ರೆ ಅನಂತಾನಂತ ಬ್ರಹ್ಮಾಂಡಗಳು, ಅನಂತಾನಂತ ಬ್ರಹ್ಮಾಂಡಗಳಲ್ಲಿ ಇರುವಂತ ಡಿವಿಷನ್ಸ್ ಇದೆಲ್ಲ ನೀವು ನೋಡಿದ್ರೆ ನಮ್ಮಿಂದ ಆಗೋದಿಲ್ಲ. ನಮ್ಗೆ ಒನ್ ಅಟ್ ಎ ಟೈಮ್, ನಮ್ಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಈವನ್ ಬ್ರಹ್ಮಾದಿ ದೇವತೆಗಳಿಗೇನು ಪಾಸ್ಟ್ ಪ್ರೆಸೆಂಟ್, ಅವ್ರು ಕಾಲಾತೀತರು ಅಲ್ಲ. ಸೊ ಅವ್ರಿಗೆ ಬೇರೆ, ಬಟ್ ದೇವರು ಲಕ್ಷ್ಮಿ ಇದಲಿ ಎಲ್ಲವೂ ಕಾಲಾತೀತವಾಗಿರುತ್ತೆ. ಸೊ ಆದ ಕಾರಣದಿಂದ ಅನಂತ ದೇಶ ಅಂತಾರೆ. ಆಮೇಲೆ ಜಡ ಪ್ರಕೃತಿ, ದೇಶ ಅಂತ ಬಂದಾಗ ಜಡ ಪ್ರಕೃತಿ, ಮೂಲತಃ ಹೋಗುವಂತ ಜಡ ಪ್ರಕೃತಿ ಪರಮಾಣುಗಳು. ಜಡ ಪ್ರಕೃತಿ ಇರುವಂತಹ ಪರಮಾಣುಗಳು ಎಷ್ಟು? ಸೃಷ್ಟಿಗೆ ತಕೊಂಡು ಬರೋದು ಸ್ವಲ್ಪವೇ ಇರ್ಬೋದು, ಬಟ್ ಹೋಲ್ ಮೂಲ ಪ್ರಕೃತಿ ಅಥವಾ ಹೋಲ್ ತಕೊಂಡ್ರೆ ಅಲ್ಲಿ ಇರುವಂತ ಪ್ರಕೃತಿ ಪರಮಾಣುಗಳು ಎಷ್ಟೊಂದಾದ್ರು ಅನಂತ. ಸೊ ಇಷ್ಟಿಷ್ಟು ಇರಬೇಕಂದ್ರೆ ಎಷ್ಟು ಒಂದು ರೂಪಗಳು, ಎಷ್ಟು ಒಂದು ರೂಪದಲ್ಲಿ ದೇವರು ಒಂದು ರೂಪಕ್ಕೇನೋ ಇನ್ನೊಂದು ರೂಪಕ್ಕೇನೋ ಭೇದ ಇಲ್ಲ ಅಂದ್ರೆ, ಇಷ್ಟು ಒಂದು ರೂಪ ನೀವು ತಕೊಂಡ್ರೆ ಎಲ್ಲವೂ ಬಂದು ಬಿಡತ್ತೆ. ಅದು ಮಾತ್ರ ಅಲ್ಲ, ದೇವರ ಒಂದೊಂದು ಗುಣವಾಗಿ ತಕೊಳ್ಳಿ. ಒಂದೊಂದು ಗುಣ ಅವನು ನಾವೇ ನೋಡ್ತಾ ಬಂದಿದ್ದೀವಿ. ದೇವರ ಕರುಣಾ ಅಂತ ನೋಡುವಾಗ ದೇವರ ಕರುಣಾ ಅಂಬೋದು ಕರುಣಾಯಲ್ಲಿ ವ್ಯಾಪ್ತಿ ಇರಲೇಬೇಕು. ದೇವರು ಕರುಣಾಳು ಅಂದ್ರೆ ಎಲ್ಲೋ ಅವನು ಕೂತಿದ್ರೆ ಹೇಗಾಗತ್ತೆ? ಕರುಣೆಯ ಜೊತೆಯಲ್ಲಿ ಕರುಣಾ ಅಂತ ಒಂದು ಗುಣವನ್ನೇ ತೆಗೆದು ಇವಾಗ ದೇವರ ರೂಪ ನೋಡಿದ್ದೀವಿ. ಇವಾಗ ದೇವರ ಆ ಒಂದು ಗುಣ ನೋಡಿದ್ದಾಗೆ ಒಂದು ರೂಪ ಒಂದು ಗುಣ ಅಂತ ದೇವರಲ್ಲಿ, ಕೃಷ್ಣನಲ್ಲಿ ಇರುವಂತ ಒಂದು ಗುಣ ಅವನ ಕರುಣಾಳು ಅಂತ ನೀವು ಹೇಳುವಾಗಲೇ ಆ ಕರುಣೆ ಜೊತೆಯಲ್ಲಿ ವ್ಯಾಪ್ತಿ ಬರಲೇಬೇಕು. ವ್ಯಾಪ್ತಿಯು ಬೆರೆತಿದೆ ಅವರು, ಅದು ಸೇರಿಯೇ ಇದೆ. ನನ್ನ ಅದನ್ನ ಬೇರ್ಪಡಿಸ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಈ ಗುಣಗಳೆಲ್ಲ ಭಗವಂತನ ಸ್ವರೂಪ ಅಂತ ನಾವು ಹೇಳಿದ್ವಿ. ನೋಡಬೇಕು, ಇದು ಚೆಂದಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ತರ ಚಿಂತನೆ. ಕರುಣೆ ಇದೆ ಅಂದ್ರೆ ಕರುಣೆ ಜೊತೆಯಲ್ಲಿ ಆ ವ್ಯಾಪ್ತಿ ಎಂಬುದನ್ನು ಇರಲೇಬೇಕು. ಕರುಣೆ ವ್ಯಾಪ್ತಿ ಇದ್ರೆ ಸ್ವಾಮಿತ್ವ ಎಂಬೋ ಗುಣವೂ ಇರಲೇಬೇಕು. ಅದು ಇದ್ರೆ ಸಾಧು, ಅದ್ರ ಜೊತೆಯಲ್ಲಿ ಜ್ಞಾನ ಎಂಬುದು ಇರಲೇಬೇಕು. ಅಂದ್ರೆ ಎಲ್ಲವೂ ಅನಂತ, ಎಲ್ಲವೂ ಇನ್ಫಿನಿಟ್ ಆಗಿ ಇರಲೇಬೇಕು, ಎಲ್ಲ ಕಾಲದಲ್ಲಿನೂ ಇರಬೇಕು, ಇರಬೇಕು. ಆಮೇಲೆ ಸ್ವತಂತ್ರ, ಸ್ವಾಮಿತ್ವ ಸ್ವತಂತ್ರ. ಸೊ ಹೀಗೆ ಒಂದೊಂದು ತಕೊಂಡ್ರೆ ಎಷ್ಟು ಗುಣಗಳು, ಈಚ್ ಗುಣಗಳು ದೇವರದು ಮೈ ಅನಂತ ಗುಣ ಅಂತ ಹೇಳ್ತಾರೆ. ಗುಣಗಳು ಅನಂತ, ಒಂದೊಂದು ಗುಣ ತಕೊಂಡ್ರೆ ಒಂದೊಂದು ಗುಣದೊಳಗೇನು ಅನಂತ. ಅದು ಹೇಗಿರುತ್ತೆ ಚಿಂತನೆ ಮಾಡ್ಲಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ ಇಷ್ಟು ಒಂದು. ಸೊ ಅದಕ್ಕೆ ಹೇಳ್ತಾರೆ ಒಂದರೊಳಗೆ ಒಂದು ಬೆರತಿಹ, ಈಚ್ ಒನ್ ಬೆರತಿಹ. ಅದು ಎಲ್ಲ ಒಂದು ಮಿಕ್ಸ್ಚರ್ ತರ, ಅದು ಅಷ್ಟು ಒಂದು ದೊಡ್ಡ ಕಾನ್ಸೆಪ್ಟ್ ಆಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದರೊಳಗೆ ಒಂದೊಂದು ಬೆರದಿಹ ಇಂದಿರೇಶನ ರೂಪಗಳ ಅಂತ. ಇಲ್ಲಿ ಇಲ್ಲಿ ಹೇಳ್ತಾರ, ಇಲ್ಲಿ ಒಂದೊಂದು ಇಂದಿರೇಶನ ರೂಪಗಳಂದ್ರ ಇಂದಿರಾ, ಇಂದಿರಾ ಲಕ್ಷ್ಮೀ ದೇವಿ, ಇಂದಿರಾ ಅವಳ ಈಶ, ಇಂದಿರಾ ಇಂದಿರಾ ಅಂತ ಇಂದಿರಾ ಇಂದಿರೇಶ ಅವನು, ಲಕ್ಷ್ಮಿಯ ಈಶ ಅವನು ರೂಪಗಳ ಅಂತ ಹೇಳ್ತಾರೆ. ಅವನ ಇಂದಿರೇಶ ಅಂತ ಯಾಕೆ ಹೇಳ್ತಾರ ಅಂದ್ರೆ ದೇವರಿಗೆ ಒಂದು ಇನ್ನೊಂದು ಹೆಸರು ಇಂದಿರಾ ಅಂತನೂ ಇದೆ, ಇಂದ್ರ ಅಂತನೂ ಇದೆ. ಅದು ಎಲ್ಲವೂ ಬರ್ಲಕ್ಕೆ ಮೂಲತಃ ಒಂದು ಹೇಳ್ತಾರ ದೇವರಿಗೆ ಇಂದ ನಾವು ನೋಡಿದ್ದೀವಿ ಎಲ್ಲಿ ಅಂದ್ರೆ ಇದು ಪಾಪ ಅಲೇಪ ಪ್ರಕರಣದಲ್ಲಿ ಬಂದಾಗೇನೋ ಇಂದ ಇಂದನ ಇಂದನ ದೀಪ್ತವ್ ಅಂತ ಅಲ್ಲಿ ಆ ಒಂದು ಕ್ವಾಲಿಟಿಯನ್ನ ನೋಡಿದ್ದೀವಿ. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದಕ್ಕೇನೋ ಅದಕ್ಕೇನೋ ಏನು ಸಂಬಂಧ ಅಂದ್ರೆ ದೇವರನ್ನ ಹೇಳುವಾಗ ಇಂದ ಇಂದ ಅಂತ ಹೇಳ್ತಾರೆ. ಇದಂದ್ರ ಅಂಬುದು ತುಂಬಾ ಗುಹ್ಯವಾದ ನಾಮ ಅಂತ ಹೇಳ್ತಾರೆ, ತುಂಬಾ ಗುಹ್ಯವಾದ ನಾಮ ಅಂತ ಇದಂದ್ರ ಅಂತ. ಅದು ಯಾರಿಗೇನು ಗೊತ್ತಾಗಬಾರ್ದು, ಇದು ಗುರು ಶಿಷ್ಯ ಪರಂಪರೆಯಲ್ಲೇ ಬರಬೇಕು ಅಂತ ಅದನ್ನ ಇದಂದ್ರ ಅಂಬೋದನ್ನ ಇಂದಿರಾ ಅಂತ ಹೀಗೆ ಮಾಡ್ತಾರ ಅಂತ ಪರೋಕ್ಷ ಪ್ರಿಯ ಇವಾಹಿ ದೇವ ಅಂತ ಬೃಹದಾರಣ್ಯಕ ಉಪನಿಷತ್ದಲ್ಲಿ ಹೇಳ್ತಾರೆ, ಮತ್ತು ಐತ್ರೇಯ ಉಪನಿಷತ್ ಭಾಷ್ಯದಲ್ಲಿನೂ ಆಚಾರ್ಯ ಹೇಳ್ತಾರೆ. ಇದು ಏನು ವಿಶೇಷ ಅಂದ್ರೆ ಹೇಗೆ ಇಷ್ಟು ಒಂದು ರೂಪ, ಇಷ್ಟು ಒಂದು ಗುಣ, ಇಷ್ಟು ಒಂದು ಅನಂತ, ಇದೆಲ್ಲ ಇರ್ಲಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಇದಂ ಅಂತ ಹೇಳ್ತಾರೆ. ಇದಂ ಅಂದ್ರೆ ಇದು ಯಾವುದು, ಇದು ಅಂದ್ರೆ ಏನು, ಇಂದ್ರಾಲಿ ಇರುವಂತದ್ದಾಗಲಿ ಅಥವಾ ಇಂದಿರಾ ಮತ್ತು ಇಂದ್ರ ಯಾವುದಲ್ಲಿ ಇರೋದಾಗಲಿ ಇದಂ ಅಂತ ಬರುತ್ತಂತೆ. ಇದಂ ಅಂದ್ರೆ ಇದು, ಇದು ಅಂದ್ರೆ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ಇದು ಅಂದ್ರೆ ಭಗವಂತನನ್ನ ಅನಂತಾನಂತ ರೂಪಗಳು, ಅನಂತಾನಂತ ಗುಣಗಳು, ಅನಂತಾನಂತ ಕಾರ್ಯಗಳು ಮತ್ತು ಅವನದ ಜ್ಞಾನ ಎಲ್ಲವನ್ನು ದೇವರು ಸಾಕ್ಷಾತ್ತಾಗ ನೋಡ್ತಾ ಇದ್ದಾನಂತ. ಸಾಕ್ಷಾತ್ತಾಗ ಅವನು ಆ ರೂಪಗಳನ್ನೆಲ್ಲ ತನ್ನ ರೂಪಗಳನ್ನ ತಾನೇ, ಅದು ಹೇಗೆ ಸಾಧ್ಯ ಗೊತ್ತಿಲ್ಲ, ದೇವರು ತನ್ನ ರೂಪಗಳನ್ನ ನೋಡ್ತಾ ಇದ್ದಾನೆ. ಹೇಗೆ ನೋಡ್ತಾ ಇದ್ದಾನಂತ, ಅನಂತ ಅಂತ ನೋಡ್ತಾ ಇದ್ದಾನಂತ. ಒಂದರೊಳಗೆ ಒಂದೊಂದು ಬೆರತಿಹ, ಸೊ ಒಂದು ರೂಪದಲ್ಲಿ ಅನಂತ, ಒಂದು ರೂಪದಲ್ಲಿ ಅನಂತ ರೂಪ ಇದೆ, ಸೊ ಒಂದು ಗುಣದಲ್ಲಿ ಅನಂತ ಗುಣ ಇದೆ. ಹೀಗೆ ದೇವರು ಕಣ್ಣಾರೆ ನೋಡ್ತಾ ಇದ್ದಾನಂತ. ಸೊ ಅದಕ್ಕೆ ಇದಂ ಇದಂ ದ್ರ ಅಂದ್ರೆ ದೃಶ್ಯತೆ ಅಂತ ಅರ್ಥ. ಇದಂ ದ್ರ ಅಂಬೋದೇ ಇಂದ್ರಾನು ಆಗತ್ತೆ, ಸೊ ಇಂದಿರಾ. ಸೊ ಆ ಒಂದು ವಿಶೇಷ ರೂಪದಿಂದ ಅದು ಲಕ್ಷ್ಮಿಯಲ್ಲಿನೂ ಇಟ್ಟಿದ್ದಾನೆ. ಸೊ ಲಕ್ಷ್ಮಿಯಲ್ಲಿ ಇಂದಿರಾ ಎಂಬ ರೂಪದಿಂದ ಇಟ್ಟಿದ್ದಾನೆ ಅವನು. ಸೊ ಇಂದಿರೇಶ, ಆ ಇಂದಿರಾ ಅವ ಆ ಲಕ್ಷ್ಮಿಯ ಈಶ ಇಂದಿರೇಶನ ಅಂತ ಹೇಳ್ತಾರೆ. ಸೊ ಇಂದಿರೇಶನ ರೂಪಗಳ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಇಷ್ಟು ನಮ್ಗೆ ಒಂಥರ ಗಾಬರಿ ಆಗತ್ತೆ. ಯಾಕೆಂದ್ರೆ ಅರ್ಜುನನಿಗೆ ರಣರಂಗದಲ್ಲಿ ಆ ವಿಶ್ವರೂಪ ತೋರಿಸಿದ್ದಾಗೆ ಅರ್ಜುನ ಹೇಳ್ತಾನೆ, ಏ ನನ್ಗೆ ಇದು ಏನು ಒಂದು ತುಂಬಾ ಇಟ್ ಇಸ್ ಲೈಕ್ ಸ್ಕೇರಿ ಅಂತ ಹೇಳ್ತಾನೆ. ಬಿಕಾಸ್ ಹೀ ಇಸ್ ಅನೇಬಲ್ ಟು ಹ್ಯಾಂಡಲ್ ದಟ್, ಎಷ್ಟು ಏನ್ ನೋಡೋದು, ಎಲ್ಲಿ ನೋಡೋದು ಎಂದು ತುಂಬಾ ವಿಲಕ್ಷಣ ವಿಸ್ಮಯವಾಗತ್ತೆ. ಹಾಗೇನೆ ನಮಗೆ ಇಷ್ಟು ಒಂದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿದ ಅಬ್ಬಾ ಅಂತ ಅನ್ಸುತ್ತೆ, ಹೇಗೆ ಸಾಧ್ಯ ಆಗತ್ತೆ. ಇಟ್ ಇಸ್ ಕೈಂಡ್ ಆಫ್ ಸ್ಕೇರಿ. ಸ್ಕೇರಿ ಅಂದ್ರೆ ಹೇಗೆ ಇದೆಲ್ಲ ನೋಡಿ, ಇದೆಲ್ಲ ತಿಳ್ಕೊಂಡು ಮೋಕ್ಷ ಇದೆಲ್ಲ ತಿಳ್ಕೊಬೇಕು ಅಂತಾರ, ಮೋಕ್ಷ ಆಗತ್ತಾ ಅಂತ ನಮ್ಗೆ ಭಯ ಆಗತ್ತೆ. ಅದಕ್ಕೆ ದಾಸರು ಹೇಳ್ತಾರೆ ಭಯ ಅವಶ್ಯ ಇಲ್ಲ, ಭಯಪಡಬೇಡಿ ಅಂತ ನೆಕ್ಸ್ಟ್ ಹೇಳ್ತಾರೆ. ಇಲ್ಲಿನೂ ಅಂಜಬೇಡಿ, ಹೆದರಬೇಡಿ, ಒಂದರೊಳಗೆ ಒಂದೊಂದು ಬೆರದಿಹ ಅಂಬೋದು. ಅದನ್ನ ನೀವು ಕೇಳುವಾಗ ನಮ್ಗೆ ಏನೂ ಆಗಲ್ಲ, ಕೂತ್ಕೊಂಡು ನಾವು ಚಿಂತನೆ ಒಂದೊಂದು ರೂಪದಲ್ಲಿ ಒಂದು ದೇವರ ಕಣ್ಣು ಒಂದು ರೂಪ ತಗೊಳ್ಳಿ, ದೇವರ ಕಣ್ಣು ಒಂದು ರೂಪ, ಒಂದು ರೂಪದಲ್ಲಿ ಒಂದು ಕಣ್ಣು ಅಂತ ತಗೊಳ್ಳಿ, ಆ ಕಣ್ಣು ಅಂತ ತಗೊಂಡಾಗ ಏನ್ ಚಿಂತನೆ ನಮ್ಗೆ ಬರುತ್ತೆ, ದೇವರು ನಮ್ಮ ಕಣ್ಣು, ದೇವರ ಕಣ್ಣು, ದೇವರ ಕಣ್ಣು ಅಂದ್ರೆ ಇದು ಕಣ್ಣು ತರ ಇರಲ್ಲ. ಈವನ್ ನಾವು ನೋಡಿದ್ದೀವಿ ಹಾಗೆ ದೇವತೆಗಳನ್ನು ಎಲ್ಲಿ ಅವಯವದಲ್ಲಿ ಇದ್ರು, ಕಣ್ಣಲ್ಲಿ ಸೂರ್ಯ ಇದ್ರೆ ಅವನು ಕಣ್ಣು ತರ ಇರೋಲ್ಲ ಅಂತ. ಅಲ್ಲಿ ಇರುವಂತ ಸೂರ್ಯನಿಗೆ ಕರಚರಣಾದಿಗಳು ಎಲ್ಲ ಸುಂದರ ಲಕ್ಷಣಗಳು, ತೇಜೋಮಯ ಲಕ್ಷಣಗಳು ಉಂಟು ಅಂತ ಹೇಳ್ತಾರೆ. ಅವನಿಗೆ ಇರೋವಾಗ ನಮ್ಮ ದೇವರಿಗೆ ಎಲ್ಲಾ ಅವಯವಗಳು ಎಲ್ಲಾ ಲಕ್ಷಣಗಳು ಇರುತ್ತೆ. ಸೊ ಅದನ್ನ ತಗೊಂಡು ಅದಕ್ಕೇನು ಕಣ್ಣು ಕಾಲು ಕಿವಿ ಅಪ್ರಾಕೃತವಾದ ತೇಜೋಮಯವಾದ ಇರತ್ತೆ, ಅದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಒಂದು ಕಣ್ಣು ಕಣ್ಣು ಒಳಗೆ ಕಣ್ಣು ಕಣ್ಣು ಒಳಗೆ ಕಣ್ಣು ಕಣ್ಣು ಒಳಗೆ ಕಣ್ಣು ಅಂತ ನೀವು ಹೋಗ್ತಾ ಇದ್ರೆ ಅದಕ್ಕೆ ಎಂಡೇ ಇಲ್ಲ. ಯಾಕೆಂದ್ರೆ ಎಲ್ಲ ಜ್ಞಾನಮಯ, ಜ್ಞಾನ ಆನಂದಮಯ ಅಂತ ಹೇಳ್ತೀವಿ, ಎಲ್ಲದಕ್ಕೆಲ್ಲೂ ಆಕಾರ ಇದೆ, ಎಲ್ಲ ರೂಪ ಲಕ್ಷಣಗಳು ಒಂದೊಂದು. ಕಣ್ಣೊಳಗೆ ಒಂದು ಕಣ್ಣು ಇದ್ರೆ ಅದು ಕಣ್ಣು ತರ ಇರಲ್ಲ, ಪೂರ್ತಿ ರೂಪ. ಅದರ ಕಣ್ಣು ನೋಡಿದ್ದು ಅದು ಒಂದು ಪೂರ್ತಿ ರೂಪ, ಅದರ ಕಣ್ಣು ತಗೊಂಡು ಅದು ಪೂರ್ತಿ ರೂಪ. ಸೊ ಒಂದು ಕಣ್ಣು ಅಂತ ನೀವು ತಗೊಂಡ್ರೆ ಎಷ್ಟು ಎಂಡ್ಲೆಸ್ ಆಗತ್ತೆ. ಸೊ ಒಂದೊಂದು ನೀವು ತಗೊಂಡ್ರೆ ಎಷ್ಟಾಗತ್ತೆ. ಇಲ್ಲಿ ಒಂದು ರೂಪ ಕೃಷ್ಣ ರೂಪ ಅಂತ ತಗೊಂಡ್ರೆ ಅದು ಎಷ್ಟು. ನಾವು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ಚಿಂತನೆ ಚಿಂತಿಸೆ ಅಂತ ಹೇಳ್ತಾ ಇದ್ದಾರೆ. ಈ ಚಿಂತನೆ ಮಾಡಿದ್ರೆ ತುಂಬಾ ವಿಸ್ಮಯ ಆಗತ್ತೆ. ಇದು ಸಾಧ್ಯವಾ, ಕೂತ್ಕೊಂಡು ಮಾಡಕ್ಕೆ ಸಾಧ್ಯವಾ ಅಂತ ಅಂಜಿಕೆ ಬಂದಾಗ ಅವಾಗೇ ದಾಸರಿ ಹೇಳ್ತಾರೆ, ರೂಪಗಳ ಇಂದಿರೇಶ. ಅಲ್ಲಿ ಇಂದಿರೇಶ ಅಂಬೋದಕ್ಕೆ ಇನ್ನೊಂದು ಅರ್ಥವೂ ಉಂಟು. ಇಂದಿರೇಶ ಅಂದ್ರೆ ಅವನು ಇಷ್ಟ ಪ್ರದಾಯಕ, ಐಶ್ವರ್ಯವನ್ನ ಕೊಡುವವನು ಅಂಬೋ ಅರ್ಥ. ಸಿಂಪಲ್ ಆದ ಅರ್ಥವೂ ಅಲ್ಲಿ ಬರುತ್ತೆ. ಇಂದಿರೇಶ, ಇಂದಿರಾ ಅಂದ್ರೆ ಇದಂ ಐಶ್ವರ್ಯ ಅಂತ, ಒಡೆತನ, ಲಾರ್ಡ್ಲಿನೆಸ್ ಅಂತ ಹೇಳ್ತಾರೆ. ಎಲ್ಲವೂ ಅವನ ಅಧೀನದಲ್ಲಿ ಇದೆ, ಸ್ವತಂತ್ರನಾಗಿದ್ದಾನೆ. ಆದ ಕಾರಣದಿಂದ ಎಲ್ಲವೂ ಕೊಡಲಕ್ಕೆ ಅವನಿಗೆ ಶಕ್ತಿ ಸಾಮರ್ಥ್ಯ ಇದೆ. ಆ ರೂಪವನ್ನ ಇಂದಿರ ಲಕ್ಷ್ಮಿಯಲ್ಲಿ ಇಟ್ಟಿದ್ದಾನೆ ಅಂತ. ನಾವು ಬೇಡಿದದ್ದನ್ನ ಅವನು ಕೊಡ್ತಾನೆ. ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರಲ್ಲ, ಸುಜ್ಞಾನ ಭಕುತಿಯ ಬೇಡು ಅಂತ ಹೇಳಿದ್ದಾರೆ. ಬೇಡಿದ್ರೆ ಕೊಡ್ಲಕ್ಕೆ ಅವನ್ಗೆ ಉಂಟ ಅಂದ್ರೆ ಇಂದಿರೇಶ ಅಂತ ಅಲ್ಲಿ ಶುರು ಮಾಡ್ತಾನೆ. ಇಂದಿರೇಶ, ಇವನು ಕೊಡ್ಲಕ್ಕೆ ಸಾಮರ್ಥ್ಯ ಇದೆ, ಲಕ್ಷ್ಮಿ ಮೂಲಕವಾಗ ಮಾಡ್ತಾನೆ, ಲಕ್ಷ್ಮಿ ಜೊತೆಯಲ್ಲಿ ಅವನನ್ನ ಚಿಂತನೆ ಮಾಡಿ ಅಂತ ಅದು ಒಂದು ಸೂಚಕ ಆಗತ್ತೆ. ಸೊ ಇಲ್ಲಿ ಹೇಳ್ತಾರೆ ಇಂದಿರೇಶ ರೂಪಗಳ ಅದು ನೀವು ಯೋಚನೆ ಮಾಡಬೇಡಿ, ಇಷ್ಟು ವಿಸ್ಮಯವಾಗಿ ಇದಲ್ಲ. ಏನು ರೂಪ ಅಂತ ಚಿಂತನೆ ಮಾಡೋದು, ಕೃಷ್ಣನ ನೋಡೋವಾಗ ಏನು ಅಂತ ನಾನು ಚಿಂತನೆ ಮಾಡೋದು ಅಂತ ನೀವು ಅಂಜಬೇಡಿ. ಯಾಕೆ ಅಂದ್ರೆ ಮನ ಬಂದ ತೆರದಲ್ಲಿ ಚಿಂತಿಸು ಅಂತ ಹೇಳ್ತಾರೆ. ಮನ ಬಂದ ತೆರದಲ್ಲಿ ಚಿಂತಿಸು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ನಮ್ಮ ಮನಸ್ಸಿಗೆ ಏನೇನು ಬರುತ್ತೆ ಅದೆಲ್ಲ ಚಿಂತನೆ ಮಾಡುವಂತ ಹಾಗೆ ಒಂದು ಒಂದು ಕ್ರೂಡ್ ಮೀನಿಂಗ್ ಅಲ್ಲ. ಮನ ಬಂದ ತೆರದಲ್ಲಿ ಅಂತ ಇಲ್ಲಿ ಹೇಳುವಾಗ ಮನ ಅಂದ್ರೆ ನಮ್ ಹಿಂದೆ ನೋಡಿದ್ದೀವಿ ಮನ 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 ವಚನ ಕತಿ ಅತಿ ದೂರ ಅದೆಲ್ಲ ನೋಡುವಾಗ ಮನ ಅಂಬುದು ದೇವರ ಹೆಸರು ಅಂತ ನಾವು ನೋಡಿದ್ದೀವಿ. ಮನೋಮಯ, ಮನೋವಾಂಗ್ಮಯ ಹೀಗೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಅನೇಕ ಇದರಲ್ಲಿ. ಸೊ ಇಲ್ಲಿ ಮನ ಅಂದ್ರೆ ನಮ್ಮ ಮನಸ್ಸು ಅಂತ ಅರ್ಥ ಅಲ್ಲ, ನಮ್ಮ ಮನಸ್ಸೇ. ನಮ್ಮ ಮನಸ್ಸಲ್ಲಿ ಮನ ಅಂಬೋ ಒಂದು ಮನ ಅಂಬೋ ಶಬ್ದ, ಮನ ಅಂದ್ರೆ ಮನ ಅವಬೋಧನೆ, ಆ ಒಂದು ಚಿಂತನ ಮಾಡುವ ಶಕ್ತಿ. ಇಲ್ಲಿ ಮನ ಅಂಬೋದು ವ್ಯಾಸಿಲೇಷನ್, ಸಂಕಲ್ಪ ವಿಕಲ್ಪ ಮಾಡೋದಾ ಬೇಡವ, ಮಾಡೋದಾ ಬೇಡವ ಈ ತರ ಮನಸ್ಸು ಹೇಳಲ್ಲ. ಮನಸ್ಸು ಇದೆಲ್ಲ ಚಿಂತನೆ ಮಾಡಿ ನಮಗೆ ನೆನಪಲ್ಲಿ ಇಟ್ಟು ರಿಕಲೆಕ್ಟ್ ಮಾಡುವಂತ ಮನಸ್ಸು. ನಾವು ತಿಳ್ಕೊಂಡದ್ದನ್ನ ರಿಕಲೆಕ್ಟ್ ಮಾಡುವಂತ ಈ ಮನನ ಮಾಡುವಂತ ಮನಸ್ಸು. ಮನ ಅಂದ ಮನನ ಮಾಡುವಂತ ಮನು ಅವಬೋಧನೆ ಅಂಬೋದು. ನಮಗೆ ಚಿಂತನೆ ಮಾಡುವಂತ ಈ ಒಂದು ಪಾಸಿಟಿವ್ ಮೈಂಡ್ ಇರುತ್ತಲ್ಲ, ಇಲ್ಲಿ ನಮ್ಮ ಮನಸ್ಸೇ ಇದ್ರೇನೆ. ನಮ್ಮ ಮನಸ್ಸಲ್ಲಿ ಅಲ್ಲಿ ಹೇಳಿರುವಂತ ವ್ಯಾಪ್ತಿ ಸಂಧಿಯಲ್ಲಿ ಬಂದಂತೆ ಈ ಮನಸ್ಸಲ್ಲಿ ಅವನೇ ಕೂತಿದ್ದಾನೆ. ಮನ ಅಂಬುವ ಶಬ್ದದಿಂದ ಅವನೇ ಕೂತಿದ್ದಾನೆ. ಇವನು ಯಾರು? ಮನೋಮಯ ರೂಪ ಅಂತ ನಾವು ಹಿಂದೆ ನೋಡಿದ್ದೀವಿ. ಮನೋಮಯ ರೂಪ ಅಂದ್ರೆ ಸಂಕರ್ಷಣ ಅಂತನು ನೋಡಿದ್ದೀವಿ. ಮನಸ್ಸಲ್ಲಿ ಮನೋವಾಂಗ್ಮಯ ರೂಪ ಅಂದ್ರೆ ಸಂಕರ್ಷಣ ನರಸಿಂಹ ಅಂತನು ಬರುತ್ತೆ. ಸೊ ಮನಸ್ಸು ಅಂಬೋದಲ್ಲಿ ಆ ಸಂಕರ್ಷಣ ರೂಪಿಯಾದ ಭಗವನ ಸಮ್ಯಕ್ಕರ್ಷಣ, ನಮ್ಮ ಮನಸ್ಸನ್ನ ಚಂದಾಗಿ ಅವನ ಹತ್ರ ಕರ್ಕೊಂಡು ಹೋಗುವಂತ ಆ ಕೆಪಾಸಿಟಿ, ಆ ಒಂದು ಸಾಮರ್ಥ್ಯ ಇರುವಂತ ಆ ಭಗವಂತನೇ ಕೂತಿದ್ದಾನೆ ಮನಸ್ಸಲ್ಲಿ. ನಾನೇನು ಚಿಂತನೆ ಮಾಡೋದು, ನಾನೇನು ಸಾಧನೆ ಮಾಡೋದು ಈ ತರ ಯೋಚನೆ ಮಾಡಬೇಡಿ. ಅವನು ನಿನ್ನ ಮನಸ್ಸಲ್ಲಿ ಇದ್ದಾನೆ. ಈ ಸಂಕರ್ಷರೂಪ ಭಗವಂತ ಅವನು ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಏನು ಮನಸ್ಸಿಗೆ ತಂದು ಕೊಡ್ತಾನ ಅಂದ್ರೆ ಏನೇನೋ ತಂದು ಕೊಡ್ತಾನಂತಲ್ಲ. ಏನು ನಾವು ಶಾಸ್ತ್ರ ಅಧ್ಯಯನ ಏನೇ ಮಾಡೋವಾಗ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಮನಸ್ಸನ್ನ ನಾವು ಒಂದು ಜಪ ಮಾಡ್ತೀವಿ, ಪೂಜೆ ಮಾಡೋವಾಗ ನಮ್ಮ ಮನಸ್ಸಿಗೆ ಒಂದು 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 ತಿಳ್ಕೊಂಡು ಮಾಡ್ತಾ ಇರುವಾಗ ಏನೋ ಒಂದು ರೂಪ ಬರುತ್ತೆ. ತ್ರಿವಿಕ್ರಮ ರೂಪ ಇರಬಹುದು, ಕೃಷ್ಣ ರೂಪ ಇರಬಹುದು, ಏನೋ ಒಂದು ರೂಪ ಇರಬಹುದು. ಕೃಷ್ಣ ರೂಪ ಮತ್ತು ವೆಂಕಟರಮಣ ಏನೋ ಒಂದು ರೂಪ ನಮ್ಮ ಮನಸ್ಸಿಗೆ ಅವನೇ ತಂದು ಕೊಡ್ತಾನೆ. ಇದು ಅನುಭವಕ್ಕೆ ಬಂದೇ ಬರುತ್ತೆ. ಸಾಧನೆ ಹಿಂದಿನ ಜನ್ಮದಲ್ಲಿ ನಡೆದಿದ್ದರೆ ಈ ಅನುಭವಕ್ಕೆ ಬರುತ್ತೆ, ಒಂದು ರೂಪ ಬಂದೇ ಬರುತ್ತೆ. ಯೂಶ್ವಲಿ ನಾವು ಇದನ್ನ ಕುಲದೇವರು ಅಂತ ಹೇಳ್ತೀವಿ. ಕುಲದೇವರ ರೂಪ ಸಹಜವಾಗಿ ಬರುವಂತದ್ದು. ಇದು ನಮಗೆ ಬಂದಾಗೆ ಅವನು ಅಲ್ಲಿ ಚಿಂತನೆ ಮಾಡು ಮನಸ್ಸಿಗೆ ಬಂದ ಮನ ಬಂದ ತೆರದಲ್ಲಿ ಅಂದ್ರೆ ಈ ಮನ ಈ ಸಂಕರ್ಷ ರೂಪ ಭಗವಂತ ನಮ್ಮ ಮನಸ್ಸಲ್ಲಿ ಮನ ಅಂಬುವ ಶಬ್ದದಿಂದ ಕುಳಿತು ಏನು ತಂದು ಕೊಡ್ತಾನೋ, ಏನು ತಂದು ಕೊಡ್ತಾನಂದ್ರೆ ಕೃಷ್ಣಾರಾಮ ರೂಪಗಳು ಇರಬಹುದು, ಅಥವಾ ನಮ್ಮ ಕಣ್ಣು ಮುಂದೆ ಆ ಉದ್ಧರಣಿನೇ ಕಾಣಿಸ್ಬೋದು ಉಪಕರಣದೊಳಗೆ ಅಂತ ನೆನಪು ಬರ್ಬೋದು. ಯಾವ ರೂಪವೂ ಬಂದಿಲ್ಲ ಅಲ್ಲಿ, ಉಪಕರಣದೊಳಗೆ ಅಂತ ಅಲ್ಲಿ ಓದಿದ್ದ ಪದ್ಯ ಇಲ್ಲಿ ನೆನಪು ಬರಬಹುದು ನಮ್ಗೆ. ಆದ್ರೆ ನೀವು ಮಾಡುವಂತ ಕೆಲಸಗಳು ಏನು, ಅಡಿಗೆ ಮಾಡ್ತಾ ಇದ್ದೀರಾ ಇವಾಗ, ಜಪ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅಡಿಗೆ ಮಾಡ್ತಾ ಇದ್ದೀರಾ. ಅಡಿಗೆ ಮಾಡುವಾಗ ಮಾಡುವಂತ ಕೆಲಸದಲ್ಲೇ ನಿಮ್ಗೆ ದೇವರು ನೆನಪು ಬಂದ್ಬಿಟ್ರ, ಅದೇ ಹೇಳ್ತಾ ಸುಜ್ಞಾನ ಭಕ್ತಿಯೇ ಬೇಡು ಅಂದ್ರೆ, ನೀವು ಏನು ಕೆಲಸ ಮಾಡ್ತಾ ಇರ್ತೀರೋ ನಿಮ್ಮ ಮನಸ್ಸು ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಆ ಸಂಕರ್ಷಣ ದೇವರು ಪ್ರೇರಣೆ ಕೊಟ್ಟು ಅಲ್ಲಿ ನೀವು ಮಾಡುವಂತ ಕೆಲಸದಲ್ಲಿ ದೇವರ ನೆನಪು ಕೊಟ್ರೆ ಅದೇ ಸಾಧನೆ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮನ ಬಂದ ತೆರದಲ್ಲಿ ಚಿಂತಿಸು ಅಂತೆಲ್ಲ. ಮನ ಬಂದ ತೆರದಲ್ಲಿ ಚಿಂತಿಸು, ಇದಕ್ಕೆ ಅನುಮಾನ ವಿಧಿತಲ್ಲ. ಇದಕ್ಕೆ ಅನುಮಾನ, ಇಟ್ ಡೋಂಟ್ ಇವನ್ ಡೌಟ್ ಇಟ್, ಡೋಂಟ್ ಇವನ್ ಸಂದೇಹವೇ ಬೇಕಾಗಿಲ್ಲ. ಮನಸ್ಸಿಗೆ ದೇವರು ಏನು ಕೊಡ, ಏನಪ್ಪ ನನ್ಗೆ ಇದು ಬಂದಿಲ್ಲ ಅದು ಬಂದಿಲ್ಲ, ಈ ರೂಪಲ್ಲಿ ಚಕ್ರ ಇಲ್ಲಿ ಶಂಖ ಅಲ್ಲಿ ಅದು ಬಂದಿಲ್ಲ, ಈ ತರ ಎಲ್ಲ ಚಿಂತನೆ ಬೇಡ. ಅದು ಒಂದು ದಿವಸದಲ್ಲಿ ಒಂದಾನೊಂದು ಕಾಲದಲ್ಲಿ ಅದೂ ನಿಮ್ಗೆ ಬರುತ್ತ. ಲಕ್ಷ್ಮೀ ರೂಪ ಸಹಿತವಾಗಿ ದ್ವಾರಪಾಲಕರು, ಅಷ್ಟ ದಿಕ್ ಪಾಲಕರು ಅವರು ಸಹಿತವಾಗಿ ಎಲ್ಲವೂ ಒಂದಾನೊಂದು ಕಾಲದಲ್ಲಿ ಬರ್ಬೋದು. ಇವಾಗ ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಯಾವ ರೂಪ ಯಾವ ಚಿಂತನೆ, ಮನ ಬಂದ ತೆರದಲ್ಲಿ ಚಿಂತಿಸು, ಇದಕ್ಕೆ ಅನುಮಾನ, ಇದಕ್ಕೆ ಡೌಟೇ, ಇದು ಮಾಡಿದ ಫಲ ಸಿಕ್ಕತ್ತಾ ಅಲ್ಲವಾ, ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಮರಾಠಿಯಲ್ಲಿ ಮಾಡಿದ್ದೀನಿ ಸಂಸ್ಕೃತ ಶಬ್ದದ ನಿರ್ವಚನ ಗೊತ್ತಿಲ್ಲ, ಇದೆಲ್ಲ ಒಂದು ಬೇಕಾಗಿಲ್ಲ. ದೇವರ ನೆನಪು ಬಂತ ಅಲ್ಲಿ, ಅದು ಸುಜ್ಞಾನ ಭಕ್ತಿ ಅದೇ ಆಗತ್ತೆ. ಅದಕ್ಕೆ ಅನುಮಾನ, ಸಂದೇಹ ಮಾಡಬೇಡಿ, ಅನುಮಾನ ನಿಮಿತೆಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಳಿದ ಮೇಲೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅನುಮಾನ ವಿನೀತೆಲ್ಲ ಅಂತ ಹೇಳಿ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಅಂದ್ರೆ, ದೇವರ ಅನಂತ ಇಷ್ಟುವರೆಗೆ ನೋಡಿದ್ದೀವಿ ಹೇಗೆ ಅಂತ. ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದೆ ಅಂದ್ರೆ, ಯಾವ ಕಾಲ, ಅದೇ ತಿರ್ಗಾ ಹಿಂದಿನ ಪದ್ಯದಿಂದ ತಗೊಳ್ತಾ ಇದ್ದಾರೆ, ಯಾವ ಕಾಲ ಆಗಲಿ ದೇಶ ಆಗಲಿ ಈ ಚಿಂತನೆ ನಿಮ್ಗೆ ಬಂತು. ಇದರ್ ಇಟ್ ಕ್ಯಾನ್ ಬಿ ಯುವರ್ ಕುಲದೇವರು, ಆರ್ ನೀವು ಓದಿ ಓದಿ ಬಂದ 24 ರೂಪಗಳು ಇರಬಹುದು, ಅಥವಾ ಬೇರೆ ಏನೋ ಒಂದು ಪಾಪಾಲೇಪ ಪ್ರಕರಣದಿಂದ ಏನೋ ಒಂದು ಥಾಟ್ ಬರಬಹುದು, ಅಥವಾ ಉದ್ಧರಣಿಯೇ ಕಾಣಿಸ್ಬೋದು, ಅಡಿಗೆ ಮಾಡೋ ಇರಬಹುದು, ಏನೋ ಒಂದು ಬಂತು. ದೇವರ ಚಿಂತನೆ ಬಂದಾಗ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹರಿ ಒಬ್ಬನೇ ಅನಂತ ರೂಪ, ಈ ಹರಿ ಇದ್ದಾನಲ್ಲ, ಇದನ್ನ ತಂದುಕೊಟ್ಟವನು ನನ್ನ ಹೃದಯದಲ್ಲಿ ಇರುವಂತ ಈ ಹರಿ ಒಬ್ಬನೇ, ಇವನೇ ಅನಂತ ರೂಪ ಅಂದ್ರೆ ಬಂದ ದೇವರ ನೆನಪಲ್ಲಿ ಅನಂತ ರೂಪ. ಅದು ಎಷ್ಟಿದೆ ಏನಿದೆ ಲೆಕ್ಕ ಬೇಕಾಗಿಲ್ಲ, ಈ ರೂಪದಲ್ಲಿ ಈ ಒಂದು ರೂಪದಲ್ಲಿ ಅನಂತ ರೂಪ ಅಡಗಿದೆ. ಇದು ಅನಂತ ರೂಪ ಅಡಗಿದೆ ಅಂಬೋ ಚಿಂತನೆ, ಅನಂತ ರೂಪ ಅಡಗಿದೆ. ಹರಿ ಒಬ್ಬನಲ್ಲೇ ಅನಂತ ರೂಪ ಸಾಧ್ಯ, ಬೇರೆ ಯಾರಲ್ಲಿ, ಒಬ್ಬನಲ್ಲೇ ಅನಂತ ರೂಪ ಸಾಧ್ಯ, ಉಳಿದವರಿಲ್ಲ. ಯಾಕೆ ಲಕ್ಷ್ಮಿಯಲ್ಲಿ ಇಲ್ಲವಾ ಅಂದ್ರೆ, ಅಲ್ಲಿ ಏನಾಗುತ್ತೆ, ಲಕ್ಷ್ಮಿಯಲ್ಲಿ ಬರೋದ ಅಪೂರ್ಣ ಇನ್ ದ ಸೆನ್ಸ್, ಅವಳಲ್ಲಿ ಸ್ವತಂತ್ರ ರೂಪಗಳು ಎಂಬುದಿಲ್ಲ. ಯಾವ ಗುಣ ಏನ್ ತಕೊಂಡ್ನು ಸ್ವತಂತ್ರ, ಎಲ್ಲಿ ರೂಪದಲ್ಲಿನೂ ಸ್ವತಂತ್ರ ಇಲ್ಲ. ಸೊ ಅನಂತ ರೂಪ, ಸ್ವತಂತ್ರ ಅಂಬೋ ಒಂದು ರೂಪ ಇಲ್ಲ, ಒಂದೊಂದು ಗುಣದಲ್ಲಿನೂ ಅವಳಿಗೆ ಇಲ್ಲ. ಸೊ ಅನಂತ ರೂಪ ಬರಲ್ಲ. ಸೊ ಒಬ್ಬನೇ ಅನಂತ ರೂಪ ಅಂತ ತಿಳಿದು ಹಾಗೆ ತಿಳಿಯೋದು ನಮ್ಗೆ ಯಥಾಮತಿಯಾಗಿ ಏನೇನು ಇವಾಗ ಹರಿಕ್ತಾಂಸಾರದಲ್ಲಿ ಬಂದಿದ್ದು ಹಾಗೆ ತಿಳ್ಕೊಂಡು, ಕರುಣೆಯಲ್ಲಿ ವ್ಯಾಪ್ತಿ ಇದೆ, ವ್ಯಾಪ್ತಿಯಲ್ಲಿ ಸ್ವಾಮಿತ್ವ ಇದೆ, ಸ್ವಾಮಿತ್ವದಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ಸ್ವತಂತ್ರ ಇದೆ. ಸೊ ಒನ್ ಕೆನಾಟ್ ಬಿ ವಿತೌಟ್ ದ ಅದರ್, ಸೊ ಒಂದೊಂದು ಇನ್ಫಿನಿಟ್ ಅಂತ ಹಾಗೆ ತಿಳ್ಕೊಂಡು ಅದ ಚಿಂತನೆ ಮಾಡು. ಬಂದ ಏನ್ ಮನಸ್ಸಿಗೆ ಬರತ್ತೋ, ಏನ್ ತಂದು ಕೊಟ್ಟನೋ, ಕುಚ್ಚದ ಕಣ ಕೊಟ್ಟ ಕಂಬಳಿ ಅಂತ ಹೇಳ್ತಾರ, ಹಾಗೆ ಏನು ತಂದು ಕೊಟ್ಟನೋ ಅಲ್ಲಿ ದೇವರನ್ನ ಚಿಂತನೆ ಮಾಡು. ಆ ಚಿಂತನೆ ಮಾಡಬೇಕಂದ್ರೆ ಸುಮ್ನೆ ಬರೋದಿಲ್ಲ. ನಮ್ಮ ಪ್ರಯತ್ನ ಶಾಸ್ತ್ರ ಅಧ್ಯಯನನು, ಹರಿಕತಾಂಸಾರ ಓದೋದು, ಹರಿಕತಾಂಸಾರ ತಿಳ್ಕೊಳ್ಳೋದು ಮಾಡಿದ್ರೆ ಅದು ನೆನಪಿಗೆ ತಂದು ಕೊಡ್ತಾನೆ ದೇವರು, ಅಥವಾ ಹಿಂದಿನ ಜನ್ಮದ ಆ ಒಂದನ್ನ ಇಟ್ಟುಕೊಂಡು ತಂದು ಕೊಡ್ತಾನೆ, ಎಲ್ಲವೂ ತಂದು ಕೊಡ್ತಾನೆ ದೇವರು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಅದು ಹೇಗೆ ಮಾಡಬೇಕು ಅಂತ, ಅದಕ್ಕೆ ಏನು ಹೇಗೆ ಅನಂತ ರೂಪವೂ ತೃಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಇದು ಮಾಡಿದ್ರೆ ಏನ್ ಫಲ ಸಿಕ್ಕತ್ತೆ ಅನಂತ ರೂಪ, ಇವಾಗ ಹರಿ ಒಬ್ಬನೇ ಎಲ್ಲ ಮಾಡಿದ ಅಂತ ಚಿಂತನೆ ಬಂತು, ಅದು ಮಾಡಿದ್ರೆ ಏನಾಗತ್ತೆ ನಮ್ಗೆ, ಏನಾದ್ರು ಫಲ ಬರಬೇಕಲ್ಲ ಅಂದ್ರೆ, ಅನಂತ ರೂಪವು ಇದಾನೆ ತಿಳ್ಕೊಂಡು ಮಾಡಿದಾಗ ಈ ಅನಂತ ರೂಪದಿಂದ ಭಗವಂತ ತೃಪ್ತನಾಗ್ತಾನ ಅಂತ ಹೇಳ್ತಾರೆ. ಭಗವಂತನ ತೃಪ್ತಿ ಒಂದೇ ರೂಪ ಇಟ್ಟುಕೊಂಡು ಮಾಡೋದಕ್ಕೇನೋ, ಒಂದು ರೂಪದಲ್ಲಿ ಅನಂತವಾಗಿ ಹೀಗೆ ಇದೆ ನಾವು ಹರಿಕತಾಂಸಾರ. ಅದಕ್ಕೆ ಅವರು ಸಂಧಿ ಅಂತ ಅವ್ರು ಮಾಡಿದ, ಸಂಧೀಯತೆ ಅಂದ್ರೆ ಕೂಡಿ ಬರೋದು, ಸಂಧಿ ಅಂದ್ರೆ ಕೂಡಿ ಬರೋದು ಅಂತ ಅರ್ಥ. ಎಲ್ಲವೂ ನಮ್ಗೆ ಕೂಡಿ ಬರುತ್ತೆ, ನಾವು ಮನಸ್ಸಲ್ಲಿ ಸುಜ್ಞಾನ ಭಕ್ತಿಯನ್ನ ಬೇಡಿಕೊಂಡ್ರೆ ಎಲ್ಲವೂ ಕೂಡಿ ಬರುತ್ತೆ. ಸಂಧಿ ಒಂದು ಜೊತೆಯಲ್ಲಿ ಒಂದು ಹೀಗೆ ಒಂದರೊಳಗೆ ಒಂದು ಅಂದ್ರೆ ಇದೇ ಒಂದರೊಳಗೆ ಒಂದು. ಆ ಒಂದು ನಾಂದಿ ಪದ್ಯದಿಂದ ಶುರು ಮಾಡಿ ಕರುಣಾ ವ್ಯಾಪ್ತ ಸಂಧಿ ವಿಭೂತಿ ಹೀಗೆ ಒಂದೊಂದು ಸ್ವಾತಂತ್ರ್ಯ ಇದು ಎಲ್ಲವೂ ಒಂದೊಂದು ಸಂಧಿ ಮಾಡಿ ಅನಂತ ರೂಪ ನಮ್ಗೆ ತಿಳಿದದ್ದು ಒಂದು ಎರಡು ಮೂರು ನಾಲ್ಕು ಇರ್ಬೋದು ಒಂದೊಂದು ಅನಂತವಾಗಿದೆ. ಇದನ್ನ ಚಿಂತನೆ ಮಾಡಿದ್ರೆ ಒಂದು ಇದ್ರೆ ನಮ್ಮ ಹರಿಯಲ್ಲಿ ನಮ್ಮ ಬಿಂಬನಲ್ಲಿ ಎಲ್ಲವೂ ಚಿಂತನೆ ಮಾಡಿದ್ರೆ ನಮಗೆ ಅನಂತ ರೂಪ ತೃಪ್ತಿ ಆಗತ್ತೆ. ಅನಂತ ರೂಪದಿಂದ ಅನಂತ ರೂಪ ತೃಪ್ತಿ ಆಗತ್ತೆ ದೇವರಿಗೆ. ಸೊ ಅನಂತ ರೂಪದಿಂದ ಎಲ್ಲವೂ ಕೂಡಿ ಬರುತ್ತೆ ನಮಗೆ, ಎಲ್ಲ ಪ್ರಸಾದ ಸಿಕ್ಕತ್ತೆ ಅಂತ. ಇದು ಹೇಗೆ ಇದಕ್ಕೆ ಏನು ಎಕ್ಸಾಂಪಲ್ ಕೊಡೋದು ಅಂದ್ರೆ ಹೇಳ್ತಾರೆ ಇದಕ್ಕೆ ಇದು ಇದು ಲೋಕ ವಿಲಕ್ಷಣವಾದ ಒಂದು ವಸ್ತು. ಲೋಕ ವಿಲಕ್ಷಣವಾದ ಒಂದಕ್ಕೆ ಸರಿಯಾದ ಎಕ್ಸಾಂಪಲ್ ಕೊಡ್ಲಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಅಭೂತೋಪಮಾನ ಅಂತ ಹೇಳ್ತಾರೆ. ಅಭೂತೋಪಮಾನ ಅಂದ್ರೆ ಪೂರ್ತಿ ಹೇಳಕ್ ಆಗೋದಿಲ್ಲ, ಬಟ್ ಯು ಎಂಡ್ ಆಫ್ ದ ಡೇ ಯು ಅಂಡರ್ಸ್ಟ್ಯಾಂಡ್ ಇದು ಸರ್ವ ವಿಲಕ್ಷಣ ಅಂತಾನೆ ಬರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ಅಂದ್ರೆ ಇದೇ ಹೇಳ್ತಾರೆ. ಒಂದು ನದಿ ಒಂದು ಸಮುದ್ರದಲ್ಲಿ ಇದಕ್ಕೆ ಇಲ್ಲಿ ಹೇಳ್ತಾರೆ ಸಿಂಧು ರಾಜನೊಳ ಸಿಂಧು ರಾಜ ಸಿಂಧು ಸಿಂಧು ರಾಜ ಅಂದ್ರೆ ಸಮುದ್ರ ಸಮುದ್ರದ ರಾಜ ವರುಣ ಸಮುದ್ರ ರಾಜನ ಅಂದ್ರೆ ಸಮುದ್ರ ನಾವು ನೋಡುವಂತ ಸಮುದ್ರನು. ಬಟ್ ಸಿಂಧು ರಾಜ ಅಂದ್ರೆ ಎಲ್ಲಾ ಸಮುದ್ರಗಳು ತಗೊಳ್ಳಿ ನಮ್ಗೆ ಕಾಣುವಂತ ನಮ್ಮ ಸಮುದ್ರ ಅಂತ ನೀರು ಉಪಲಕ್ಷಣತೆ ಯಾವ್ರು ಹೇಳ್ತಾರೆ ವಾಪಿ ಕೂಪ ಎಲ್ಲೆಲ್ಲಿ ನಮ್ ಬಕೆಟ್ಲಿ ಇರೋ ನೀರು ತಕೊಳ್ಳಿ ಎಲ್ಲಿ ಬೇಕಾದ್ರೂ ತಕೊಳ್ಳಿ ಕೊನೆಯಲ್ಲಿ ಅಲ್ಲಿ ಇರೋ ಅಕ್ಷೀರ ಆಯ್ತು ಪ್ರಳಯ ಜಲ ಎಲ್ಲವೂ ತಕೊಳ್ಳಿ. ಆ ಜಲದಲ್ಲಿ ಆ ಜಲದೊಳಗೆ ಅಂಬರ ಆಲಯ ಅಂಬರ ಆಲಯ ಅಂದ್ರೆ ಆ ವಸ್ತ್ರದ ಮನೆ ವಸ್ತ್ರ ವಸ್ತ್ರಗಳು ಆ ಒಂದು ವಸ್ತ್ರ ಒಂದು ಒಂದು ಪೀಸ್ ಆಫ್ ಕ್ಲಾತ್ ತಗೊಳ್ಳಿ ನಮ್ಮ ನಮ್ಮ ಮನೆಯಲ್ಲೇ ಒಂದು ಪೀಸ್ ಆಫ್ ಚಿಕ್ಕ ಪೀಸ್ ಆಫ್ ಕ್ಲಾತ್ ತಗೊಂಡು ಆ ನೀರಲ್ಲಿ ಸ್ವಲ್ಪ ನಮ್ಮ ಇರುವಂತ ಬಕೆಟ್ಲಿ ಇರುವಂತ ನೀರಲ್ಲೇ ಸ್ವಲ್ಪ ಅದ್ದಿದ್ರೆ ನಾವು ಸ್ನಾನ ಮಾಡುವಾಗ ಸಮಟೈಮ್ಸ್ ಆಗತ್ತಲ್ಲ ಆ ಬಟ್ಟೆ ಸ್ವಲ್ಪ ಅದ್ದಿದ್ರೆ ನೀವು ಬಟ್ಟೆ ತೊಳೆಯುವಾಗ ಬಟ್ಟೆ ಅದ್ದುತ್ತೀರಲ್ಲ ಆವಾಗ ಈ ನೆನಪು ಮಾಡ್ಕೊಳ್ಳಿ ಬೇಕಾರ ಮಾರಿದ್ರೆ ಅಲ್ಲಿ ಏನಾಗತ್ತೆ ತೆಗೆದು ನೋಡಿ ಅಂತಾರೆ. ಸೊ ಬಟ್ಟೆಯ ಆ ಬಟ್ಟೆಯ ಮನೆ ಅಂಬರ ಅಂಬರ ವಸ್ತ್ರ ಆಲಯ ಅಂದ್ರೆ ಮನೆ ಬಟ್ಟೆಯ ಮನೆ ಬಟ್ಟೆಯಿಂದ ಮಾಡಿದ ನೂಲುಗಳಿಂದ ಮಾಡಿದ ಈ ದಾರಗಳಿಂದ ಮಾಡಿದ ಈ ಮನೆ ಈ ಒಂದು ಎಳೆ ಎಳೆಯಾಗಿರುತ್ತೆ ಬಟ್ಟೆಯಲ್ಲಿ ನೂಲುಗಳು ಆ ಒಂದು ಎಳೆ ಎಳೆಯಾಗಿ ಓತಪ್ರೋತವಾಗಿ ಅದು ಇರುತ್ತೆ. ಅದನ್ನ ನೀವು ನೀರಲ್ಲಿ ಹಾಕಿ ಅದನ್ನ ಒಂದು ಮನೆ ತರ ಅಂತ ಹೇಳ್ತಾರೆ. ಒಂದು ಮನೆ ಅಂಬರದಿಂದ ವಸ್ತ್ರದಿಂದ ಆದ ಒಂದು ಮನೆ ಒಂದು ಮನೆಯನ್ನ ಆ ಒಂದು ನೀರಿನಿಂದ ನೀರಲ್ಲಿ ಅದ್ದರಿ ಅಂತ ಹೇಳ. ಇಟ್ಸ್ ನಾಟ್ ಪಾಸಿಬಲ್ ನೀರಲ್ಲಿ ಮನೆ ಆ ಬಟ್ಟೆಯಿಂದ ಒಂದು ಮನೆ ತರ ಮಾಡಿ ನೀರ್ಲಿ ಹಾಕಿ ಹಾಕಲಕ್ಕೆ ಆಗತ್ತಾ ಆಗಲ್ಲ. ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಹಾಕಿದೆ ಇದು ಬೇಸಿಕಲಿ ಮನೆ ಅಂತಿಲ್ಲ ಒಂದು ಒಂದು ವಸ್ತ್ರವನ್ನ ಅಲ್ಲಿ ನೆನೆ ಹಾಕಿದ್ರೆ ಅದು ಏನ್ ನೆನೆ ಹಾಕಿ ನೀವು ತೆಗೆದ್ರೆ ಏನಾಗತ್ತೆ ಅಂದ್ರೆ ಆ ನೀರಿನ ಕಣಗಳು ಕಂಪ್ಲೀಟ್ ಆಗಿ ಒಂದೊಂದು ಎಳೆ ಎಳೆ ಆ ಎಳೆಯಲ್ಲಿ ಒಂದೊಂದು ಥ್ರೆಡ್ ನೀನು ಒಂದೊಂದು ಪಾರ್ಟ್ ಕಂಪ್ಲೀಟ್ಲಿ ಅಲ್ಲಿ ನೀರಿನ ಬಿಂದುಗಳು ಇದ್ದೇ ಇರುತ್ತೆ ಎಲ್ಲ ಒದ್ದೆ ಆಗಿರುತ್ತಲ್ಲ ಅಂತ ಹೇಳ್ತಾರ. ಅಂದ್ರೆ ಇಲ್ಲಿ ಇದು ಹೇಳ್ಬಿಟ್ಟು ಅದಕ್ಕೆ ಅಭೂತೋಪಮಾನ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೇನು ಬರುತ್ತೆ ಏ ನೀರಿನ ಒಂದು ಡ್ರಾಪ್ ಇಲ್ಲಿ ಇದೆ ಸಮುದ್ರ ನೀರು ಇಲ್ಲಿ ಬರುತ್ತಾ ಅಂದ್ರೆ ಎಕ್ಸಾಂಪಲ್ ಲಿ ಯು ಕ್ಯಾನ್ ಫೈಂಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಇರ್ಬೋದು ಬಿಕಾಸ್ ನಾವು ಕೊಡುವಂತ ಎಕ್ಸಾಂಪಲ್ ಏನು ಜಡದ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ನೀರು ಜಡ ಈ ಬಟ್ಟೆ ಆಲೆ ಅದಕ್ಕೆ ಅಂಬರ ಆಲೆ ಅಂಬರ ಅಂತ ಒಂದು ವಸ್ತ್ರದ ಒಂದು ಬಟ್ಟೆ ಹಾಕಿ ಅಂತ ಹೇಳ ಅಂಬರ ಆಲೆ ಅಂದ್ರ ಆ ಒಂದು ಬಟ್ಟೆಯಿಂದ ಮಾಡಿದ ಮನೆ ಅಂತ ಬರ್ತದೆ. ಬಟ್ಟೆಯಿಂದ ಮನೆ ಮಾಡಕ್ಕಾಗತ್ತಾ ಅದು ನೀರ್ಲಿ ಇಡಕ್ಕಾಗತ್ತಾ ಆಗಲ್ಲ. ಸೊ ಎಕ್ಸಾಂಪಲ್ ಪರ್ಪಸ್ ಬಂದು ಏನಂದ್ರ ಸರ್ವ ವಿಲಕ್ಷಣ ಒಂದು ಜಡ ಎಕ್ಸಾಂಪಲ್ ಬಟ್ಟೆ ಜಡ ನೀರು ಜಡ. ಸೊ ಜಡ ಎಕ್ಸಾಂಪಲ್ ಇಂದ ದೇವರ ಗುಣಗಳು ವ್ಯಾಪ್ತ ಆಗಿದೆ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ವಿಲಕ್ಷಣ ಬಟ್ ಯಥಾಯೋಗ್ಯವಾಗಿ ಅದನ್ನ ತಕೊಂಡ್ರೆ ಏನ್ ನೋಡ್ತೀವಿ ಇಷ್ಟೋ ದೊಡ್ಡ ಸಮುದ್ರದಲ್ಲಿ ಒಂದು ಕಡೆ ನೀವು ಬಟ್ಟೆಯನ್ನ ನೆನೆಯಿದ್ರೆ ಅಲ್ಲಿನೂ ನೀರಿದೆ. ಆ ನೀರು ನೀರಿನ ಕಣಗಳು ಒಂದೊಂದು ಒಂದೊಂದು ಎಳೆಯಲ್ಲಿನೂ ಬರುತ್ತೆ. ಎಳೆ ನಾವಿಟ್ಟು ಇಡೀ ಸಮುದ್ರದಲ್ಲಿ ಇರುವಂತ ನೀರು ಈ ಚಿಕ್ಕ ಬಟ್ಟೆಯಲ್ಲಿ ಇರುವಂತ ಅದೇ ನೀರು ಆಗತ್ತೆ. ನೀರು ನೀರು ಕಂಪ್ಯಾರಿಸನ್ ಮಾಡಿ ನೀರು ಒಂದು ಅಲ್ಲಿನೂ ನೀರಿದೆ ಇಲ್ಲಿನೂ ನೀರಿದೆ ನೀರೇ ಬಂದಿದೆ. ಸೊ ಹಾಗೇನೆ ಭಗವಂತನ ಯಾವುದೇ ತಕೊಂಡ್ರೆ ಯಾವುದೇ ಚರಾಚರ ಭಗವಂತ ಹೇಗೆ ಇದ್ದಾನೆ ಅಂತ ನೋಡಿದ್ದೀವಿ ಇಷ್ಟು ತನಕ ನಾವು. ಒಂದು ಚರಾವಸ್ತುಗಳಲ್ಲಿನೂ ಒಂದು ಜಡದಲ್ಲಿನೂ ಚೇತನಗಳೇನೋ ಚೇತನ ಜಡ ಮಿಕ್ಸ್ ಆದ ಈ ದೇಹಗಳೇನೋ ಎಲ್ಲಿ ನೋಡಿದ್ರು ದೇವರಿದ್ದಾನೆ. ದೇವರು ಓತಪ್ರೋತನಾಗಿ ತುಂಬಿದ್ದಾನೆ. ಯಾವುದೇ ಒಂದು ತಗೊಂಡ್ರೆ ಇಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ಯಾವ ಯೋನಿ ಬರಲಿ, ಯಾವ ದೇಶದಲ್ಲಿ ಇರಲಿ, ಎಲ್ಲಿ ಯಾವ ಕಾಲದಲ್ಲಿ ಇರಲಿ, ಎಲ್ಲೂ ಆ ದೇವ ಇರ್ತಾನೆ. ದೇವ ಇಲ್ಲದ ಸ್ಥಳವೇ ಇಲ್ಲ. ನಾವು ಚಿಂತನೆಯಲ್ಲಿ ಮಾಡಿದ್ರೆ ಒಂದು ತಗೊಂಡ್ರೆ ಅಲ್ಲಿ ದೇವರದ ಅನಂತ ರೂಪಗಳು ಇದೆ ಅಂತ ಹಾಗೆ ಚಿಂತನೆ ಮಾಡಿ ಅಂತ ಒಂದು ಒಂದು ಸ್ಥೂಲ ಎಕ್ಸಾಂಪಲ್ ಕೊಡ್ತಾರೆ. ಇದು ಬಂದಾಗ ಇಲ್ಲಿ ಒಂದು ಇದು ವ್ಯಾಸದ ಇವರು ಮುದ್ದು ಮೋಹನ ವಿಠಲ ದಾಸರು ಒಂದು ಇನ್ನೊಂದು ಹೇಳ್ತಾರೆ. ಯಾಕೆ ದಾಸರು ಇಂಥ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಸಿಂಧುರಾಜನವಳು ಅಂಬರಾಲಯ ಅಂತ ಯಾಕೆ ಕೊಟ್ಟಿದ್ದಾರೆ, ಬಂಧಿಸಲು ಪ್ರತಿ ತಂತುಗಳ ಒಳ ಉದ ಬಿಂದು ವ್ಯಾಪಿಸಿದಂತೆ, ಈ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದಾರೆ? ಬಿಕಾಸ್ ಇದು ಇದು ಸಾಧ್ಯ ಇಲ್ಲ ಇದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇದಕ್ಕೆ ಅವ್ರು ಹೇಳ್ತಾರೆ ಈ ತರ ಎಕ್ಸಾಂಪಲ್ ಭಾಗವತದಲ್ಲೇ ಬಂದಿದೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಈ ತರ ಒಂದು ಅಭೂತೋಪಮಾನ ಅಂತ ಹೇಳ ಅಭೂತೋಪಮಾನ ಅಂಬುದು ಇದೆ. ಬಿಕಾಸ್ ಯಾಕೆ ಈ ತರ ಎಕ್ಸಾಂಪಲ್ ಅಂದ್ರೆ ದೇವರು ಸರ್ವ ವಿಲಕ್ಷಣ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಬುದಕ್ಕೆ ಹೇಳುವಾಗ ಅಲ್ಲಿ ಒಂದು ಕೋಟೇಶನ್ ಕೊಟ್ಟಿದ್ದಾರೆ, ಅದು ತುಂಬಾ ಚೆಂದಾಗಿದೆ. ಅದು ಅಲ್ಲಿ ಏನಂದ್ರೆ ಕೃಷ್ಣ ಪರಮಾತ್ಮ ಯುದ್ಧ ಎಲ್ಲ ಆದ ಮೇಲೆ ಇದು ಇದು ದ್ವಾರಕೆಗೆ ಹೊರಡ್ತಾನಂತೆ. ಎಲ್ಲರೂ ಪಾಂಡವರು ಎಲ್ಲರನ್ನು ಬಿಟ್ಟು ದ್ವಾರಕಕ್ಕೆ ಪ್ರಯಾಣ ಮಾಡ್ತಾನಂತೆ. ಆವಾಗ ಅವನು ಅವನು ಹೇಗಿದ್ದ ನೋಡ್ಲಕ್ಕೆ ಆ ಕೃಷ್ಣ ರೂಪ ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣ ರೂಪ ಅದು ಹೇಳುವಾಗ ಹೀಗೆ ಹೇಳ್ತಾರೆ ಅವರು, ಅದು ಹೇಗಿತ್ತು ಅಂದ್ರೆ ಕೃಷ್ಣ ಇದಾನಂತೆ. ಕೃಷ್ಣನಿಗೆ ಅರ್ಜುನ ಬಂದು ಶ್ವೇತ ಛತ್ರ ಹಿಡ್ಕೊಂಡಿದ್ದಾನ, ರಥದಲ್ಲಿ ಕೂತು ದ್ವಾರಕೆಗೆ ಹೋಗ್ತಾ ಇದ್ದಾನ. ಆ ಕೃಷ್ಣನಿಗೆ ಶ್ವೇತ ಛತ್ರ ಬಂದು ಶ್ವೇತ ಛತ್ರ ಅಂದ್ರೆ ಒಂದು ಅಂಬ್ರೆಲ್ಲ ಒಂದು ಛತ್ರ ಅದನ್ನ ಹಾಕ್ತಾ ಇದ್ದಾನೆ ಅರ್ಜುನ. ಅದು ಬಿಳಿಯಾಗಿದೆ. ಆಮೇಲೆ ಎರಡು ಕಡೆನೂ ನಿಂತು ಆ ಒಂದು ಉದ್ಧವ ಮತ್ತು ಸಾತ್ಯಕಿ ಇಬ್ರು ನಿಂತುಕೊಂಡು ಅವನಿಗೆ ಆ ವ್ಯಜನ ಹಾಕ್ತಾ ಇದ್ದಾನ, ಛತ್ರ ಚಾಮರ ವ್ಯಜನ ಹಾಕ್ತಾ ಇರ್ತಾರಂತೆ. ಎರಡು ಕಡೆ ನಿಂತು ಹಾಕ್ತಾ ಇದ್ದಾರಂತೆ. ಕೃಷ್ಣ ಹೇಗಿದ್ದಾನಂದ್ರೆ ಕೃಷ್ಣನಿಗೆ ಒಂದು ವನಮಾಲ ಹಾಕೊಂಡಿದ್ದಾನಂತೆ ಕೃಷ್ಣ. ಮತ್ತು ವನಮಾಲ ಮತ್ತು ಕೌಸ್ತುಭ ರತ್ನ, ಕೌಸ್ತುಭ ಕಂಠದಲ್ಲಿ ಕೌಸ್ತುಭ ಮತ್ತು ವನಮಾಲ ಹಾರವನ್ನ ಹಾಕೊಂಡಿದ್ದಾನಂತೆ. ಅದು ಅಷ್ಟು ಒಂದು ಒಂದು ನೀಲ ಮೇಘ ಶ್ಯಾಮಳ ಆ ಒಂದು ರೂಪದಿಂದ ಅವನು ಕಾಣಿಸ್ತಾ ಇದ್ದಾನ. ಇದನ್ನ ಹೇಳುವಾಗ ಅವ್ರು ಹೇಳ್ತಾನೆ ಇದು ಹೇಗಿತ್ತು ಅಂದ್ರೆ ಉಪಮಾನ ಕೊಡ್ತಾನೆ, ಇದು ಕೃಷ್ಣನ ರೂಪ ವರ್ಣನೆ ಮಾಡಬೇಕು. ಕೃಷ್ಣ ಹೇಗಿದ್ದ ಅಂದ್ರೆ ಹೇಗೆ ಹೇಳೋದು ಅಂದ್ರೆ ಹೇಳ್ತಾರೆ ಕೃಷ್ಣ ಹೇಗಿದ್ದ ಅಂದ್ರೆ ಮಧ್ಯಾಹ್ನದ ಸೂರ್ಯ, ಮಧ್ಯಾಹ್ನದ ಸೂರ್ಯ, ಸೂರ್ಯನ ಹತ್ತಿರ ಚಂದ್ರ. ಅದು ಎಂತ ಚಂದ್ರ ಅಂದ್ರೆ ಪೂರ್ಣ ಚಂದ್ರ ಇದಾನಂತೆ ಸೂರ್ಯ. ಅದು ಮಧ್ಯಾಹ್ನದ ಸೂರ್ಯ, ಅವನು ಹತ್ರ ಪೂರ್ಣ ಚಂದ್ರ, ಪೂರ್ಣ ಚಂದ್ರ ಇದಾನ ಅವನು ಅಂತ ಹತ್ರ ಇದಂತೆ. ಸೂರ್ಯನ ಹತ್ರ ಚಂದ್ರ ಇದಂತೆ, ಅದು ಪೂರ್ಣ ಚಂದ್ರ. ಮತ್ತು ಏನಾಯಿತು ಅಂದ್ರೆ ಆ ಒಂದು ಕಾಮನ ಬಿಲ್ಲು, ಆ ಕಾಮನ ಬಿಲ್ಲು ಬೀಳ್ತಾ ಇದಂತೆ ಕೆಳಗಡೆ. ಸೂರ್ಯ ಚಂದ್ರ ಕೆಳಗೆ ಕಾಮನ ಬಿಲ್ಲು ಬೀಳ್ತಾ ಇದಂತೆ. ಆ ಕಾಮನ ಬಿಲ್ಲು ಕೆಳಗೆ ಆ ಒಂದು ಕಪ್ಪಿನ ಮೇಘದಿಂದ ಮಿಂಚುಗಳು ಬರ್ತಾ ಇದಂತ, ಹೀಗೆ ಕೃಷ್ಣ ಇದ್ದ ಅಂತ ಕೃಷ್ಣನ ವರ್ಣನೆ ಮಾಡುವಾಗ ಇದು ಮಾಡ್ತಾರೆ. ಇದಕ್ಕೆ ಅಭೂತೋಪಮಾನ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಸೂರ್ಯ ನೋಡಿ, ಸೂರ್ಯ ಅದು ಮಧ್ಯಾಹ್ನ ಸೂರ್ಯ, ಮಧ್ಯಾಹ್ನ ಸೂರ್ಯನ ಹತ್ರ ಪೂರ್ಣ ಚಂದ್ರ ಇರ್ಲಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪೂರ್ಣ ಚಂದ್ರ ಸೂರ್ಯನ ಹತ್ರ ಚಂದ್ರ ಇದ್ರೆ ಅದು ಅಮಾವಾಸ್ಯ ಆಗ್ಬಿಡತ್ತೆ, ಪೂರ್ಣ ಚಂದ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವರು ಈ ಸೂರ್ಯನನ್ನ ಈ ಶ್ವೇತ ಛತ್ರಕ್ಕೆ ಹೊಲಿಸ್ತಾ ಇದ್ದಾರೆ. ಕೃಷ್ಣನ ಮೇಲೆ ಶ್ವೇತ ಛತ್ರ ಇದೆ, ಶ್ವೇತ ಛತ್ರ ಸೂರ್ಯನಂತೆ ಇದೆ ಅಂತ. ಮತ್ತು ಇವರು ವ್ಯಜನ ಹಾಕ್ತಾ ಇದ್ದಾರಲ್ಲ ಆ ಒಂದು ಉದ್ದವ ಮತ್ತು ಸಾತ್ಯಕಿ, ಅದು ಬಂದು ಚಂದ್ರನಂತೆ ಇದೆ ಅಂತದ್ದು. ತಂಪು ತಂಪು ಕೊಡ್ತಾ ಇಟ್ಸ್ ಕೂಲಿಂಗ್ ಆಗಿದೆ, ಪೂರ್ಣ ಚಂದ್ರ ಎಷ್ಟು ಚಂದಾಗಿದೆ ಹಾಗೆ ಇವರುಗಳು ಹಾಕುವಂತ ವ್ಯಜನ ಚಾಮರ ಇದೆಲ್ಲ ಇದೆ ಅಂತ ಹೇಳ್ತಾರೆ. ಮತ್ತು ವನಮಾಲ, ಕೃಷ್ಣ ಹಾಕೊಂಡಿರುವಂತ ವನಮಾಲದಲ್ಲಿ ವನಮಾಲೆಯಲ್ಲಿ ಇರುವಂತ ರತ್ನಗಳು ಅದು ಹೇಗಿದೆ ಅಂದ್ರೆ ಕಾಮನ ಬಿಲ್ಲು ತರ ಇದೆ ಅಂತ ಹೇಳ್ತಾರೆ. ಆ ಒಂದು ಕಾಮನ ಬಿಲ್ಲು ತರ ಇದಂತೆ. ಮತ್ತು ಅವನು ಹಾಕೊಂಡಿರುವಂತ ಈ ಕೌಸ್ತುಭ ರತ್ನ ಕಂಠದಲ್ಲಿ ಅದು ಮಿಂಚಿನಂತೆ ಹೊಳೆಯುತ್ತಾ ಇದಂತೆ. ಇದು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಆ ಕಾಮನ ಬಿಲ್ಲು ಯಾವಾಗ ಆಗತ್ತೆ? ಕಾಮನ ಬಿಲ್ಲು ಎಂಬುದು ಆ ಸೂರ್ಯ ಬೆಳಗ್ಗೆ, ಸೂರ್ಯ ಬೆಳಗ್ಗೆ ಒಂದು ಸೂರ್ಯ ಉದಯ ಆಗಿ ಒಂದು ಎರಡು ಗಳಿಗೆ ಅಂತ ಹೇಳ್ತಾರೆ. ಎರಡು ಗಳಿಗೆಯಲ್ಲಿ ಸೂರ್ಯ ಪೂರ್ವದಲ್ಲಿ ಉದಯಿಸುವಾಗ ಪಶ್ಚಿಮದಲ್ಲಿ ಕಾಮನಬಿಲ್ಲು ಇರಬೇಕು, ಅಥವಾ ಸೂರ್ಯ ಪಶ್ಚಿಮಕ್ಕೆ ಹೋದಾಗ ಈ ಕಾಮನಬಿಲ್ಲು ಬಂದು ಪೂರ್ವಕ್ಕೆ ಇರಬೇಕು. ಅದು ಯಾವಾಗ? ಇದರ್ ಟೂಗಳಿಗೆ, ಒನ್ ಆರ್ ಟೂಗಳಿಗೆ ಮ್ಯಾಕ್ಸಿಮಮ್, ಬಿಫೋರ್ ಸನ್ರೈಸ್ ಆರ್ ಐ ಮೀನ್ ಆಫ್ಟರ್ ಸನ್ರೈಸ್ ಆರ್ ಬಿಫೋರ್ ಸನ್ಸೆಟ್ ಇರಬೇಕು. ಇಲ್ಲಿ ಹೇಗಿದೆ ಅಂದ್ರೆ ಮಧ್ಯಾಹ್ನ ಸೂರ್ಯ, ಮಧ್ಯಾಹ್ನ ಸೂರ್ಯ ಇದ್ದಾನೆ, ಪೂರ್ಣ ಚಂದ್ರ ಇದ್ದಾನೆ, ಮತ್ತು ಆ ಕಾಮನ ಬಿಲ್ಲು ಇದೆ. ಆಮೇಲೆ ಏನಿದೆ ಅಂದ್ರೆ ಆ ಒಂದು ಮಿಂಚು, ಕೌಸ್ತುಭ ರತ್ನ ಎಂಬ ಆ ಮಿಂಚು, ಆ ಮಿಂಚಿನ ಕಾರ್ಮೇಘಗಳು ಅದು ಕೆಳಗೆ ಇದೆ. ಯಾವುದು ಸಾಧ್ಯವೇ ಇಲ್ಲ. ಸೊ ಇದೆಲ್ಲ ಹಾಕಿದ್ದಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕೃಷ್ಣ ಹೇಗಿದ್ದಾನೆ, ಅವನ ರೂಪ ಸೌಂದರ್ಯ ಹೇಗೆ ಕಂಪೇರ್ ಮಾಡೋದು, ಸೂರ್ಯನ ಜೊತೆಲಿ ಕಂಪೇರ್ ಮಾಡೋದು, ಸೂರ್ಯ ಚಂದ್ರ ಕೌಸ್ತುಭ ಇದು ಏನೂ ಆಗಲ್ಲ. ಬಟ್ ದ ಹೋಲ್ ಪಿಕ್ಚರ್ ಇಸ್ ಅವನ 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 ರೂಪ ಎಲ್ಲವೂ ಸರ್ವ ವಿಲಕ್ಷಣವಾಗಿದೆ. ಅವನು ಹೇಗಿದ್ದ ಎಂಬುದನ್ನ ವರ್ಣನ, ಅವನಿಗೆ ಹೇಗೆ ಎಲ್ಲ ಹೇಗಿದ್ದ ಎಂಬೋ ಒಂದು ಇದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ವಿಲಕ್ಷಣ ಎಂಬುದಕ್ಕೆ ಈ ತರ ಒಂದು ಅಭೂತ ಉಪಮಾನವನ್ನ, ಅಭೂತೋಪಮಾನವನ್ನ ಕೊಡ್ತಾರೆ. ಸೊ ಅದನ್ನೇ ಇಲ್ಲಿ ದಾಸರು ಈ ಪದ್ಯದಲ್ಲಿ ತಂದಿಟ್ಟಿದ್ದಾರೆ. ಸೊ ಅಂಬರಾಲಯ ಸಿಂಧುರಾಜನೊಳಗೆ ಅಂಬರ ಅಂತ ಹೇಳ, ಅಂಬರ ಆಲಯ ಅಂತ ಹೇಳೋದು ಇದೆ. ವಿಲಕ್ಷಣ ಹೇಳಕ್ಕೆ ಸಾಧ್ಯ ಇಲ್ಲ, ಬಟ್ ಯು ಗೆಟ್ ದ ಪಿಕ್ಚರ್. ಅದು ಒಂದೊಂದು ತಂತುಗಳು, ಬಿಕಾಸ್ ಈ ಎಕ್ಸಾಂಪಲ್ ನೋಡಿ, ಇದು ಸಾಧ್ಯ ಇಲ್ಲ. ಇಡೀ ಸಮುದ್ರ ಏನು ಒಂದು ಡ್ರಾಪ್ ಆಫ್ ವಾಟರ್ ಇಲ್ಲಿ. ಸೊ ಹಾಗೇನೆ ದೇವರು ಸಮುದ್ರದಂತೆ ಅವನಿಗೆ ಗುಣ ಇದನ್ನು ಒಂದೇ ಒಂದು ಗುಣ, ಕೆಲವು ಗುಣಗಳೇ. ಈ ಒಂದು ಅಂಬರಾಲಯದಲ್ಲಿ ಬರ್ಬೋದಲ್ಲ, ಹೀಗೆಲ್ಲ ಡೌಟ್ ಬಂದ್ಬಿಡುತ್ತೆ. ಎಕ್ಸಾಂಪಲ್ ನ ಅನಲೈಸ್ ಮಾಡಬೇಡಿ, ಇದು ಸರ್ವ ವಿಲಕ್ಷಣ. ಬಿಕಾಸ್ ಇಟ್ ಇಸ್ ಅ ಜಡ ಎಕ್ಸಾಂಪಲ್. ನಾವು ಮಾತಾಡೋದು ಚೇತನ, ಕೃಷ್ಣ ಪರಮಚೇತನ ನಾರಾಯಣನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡಕ್ ಆಗಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸೊ ಸಿಂಧುರಾಜನೋಳ್ ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳೊಳ ಉದ ಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ಸೊ ನೀವೇನೇ ಏನೇ ನೋಡಿದನ್ನು, ಯಾವುದೇ ಚಿಂತನೆ ನಿಮ್ಗೆ ದೇವರು ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಆ ಸಂಕಷ್ಟ ರೂಪಿ ಭಗವಂತ ಕೊಟ್ರೆ, ಅಲ್ಲಿ ನೀವು ಒಂದು ರೂಪದಲ್ಲಿ ಈ ಒಂದು ಅನಂತ ಹರಿಯನ್ನ ನೋಡಿ. ನಿಮ್ಮ ಬಿಂಬ ರೂಪನೇ ಅನಂತ ರೂಪದಿಂದ ಇದ್ದಾನೆ ಅಂತ ಅನಂತ ರೂಪವ ಚಿಂತನೆ ಎಷ್ಟು ನಮ್ಗೆ ಅನಂತ ರೂಪ ಅಂತ ಸ್ಥೂಲವಾಗಿ ತಿಳ್ಕೊಳ್ಳಿ. ಒಂದು ರೂಪದಲ್ಲಿ ಅನಂತ ರೂಪ ಇದ್ದಾನೆ ಅಂತ ಇಷ್ಟು ರೂಪ ನಿಮ್ಗೆ ನೆನಪು ಅಂದ್ರೆ ನಾಲ್ಕೈದೊಂದು ರೂಪಗಳು, ಅದಕ್ಕೆ ದಶಾವತಾರ ಈಸಿ ಆಗಿರೋದು ಹೇಳ್ತಾರೆ. ಸೊ ಈ ತರ ಚಿಂತನೆ ಮಾಡಿ ಎಲ್ಲಾ ರೂಪದಿಂದಲೂ ಅವನು ಪ್ರೀತನ ಆಗ್ತಾನೆ, ಅನಂತ ರೂಪ ತೃಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಗೋಪಾಲದಾಸರ ಅನೇಕ ಸುಳಾದಿಗಳು ಇದೆ. ಅಲ್ಲಿ ಒಂದು ಏನ್ ಹೇಳ್ತಾರೆ ಅಂದ್ರೆ, ಹೇಳ್ತಾರೆ ಒಂದು ರೂಪ ನೋಡೆ ಅಂತ ಹೇಳ್ತಾರೆ. ಒಂದು ರೂಪ ನೋಡೆ, ಯಾವುದೋ ಒಂದು ರೂಪ ಏನು ನಿನ್ ಮನಸ್ಸಿಗೆ ಬಂದಿದ್ದು ಆ ರೂಪವನ್ನ ನೋಡು ಅಂತ ಹೇಳೋವಾಗ ಎಲ್ಲಿ ನೋಡೋದು, ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲವಂದ್ರೆ ಮನಸ್ಸಿನಿಂದ ಚಿಂತನೆ, ಮನಸ್ಸಲ್ಲಿ ಆಧಾರದಿಂದ ಇಡು. ಏನ್ ಮಾಡ್ತಾ ಇದ್ದೀರೋ ಅಲ್ಲಿ, ಯಾವ ಕಾರ್ಯನೋ, ಯಾವ ಚಿಂತನೆ, ಯಾವ ಜಪ ಮಾಡ್ತಿರೋ ಅಲ್ಲಿ ಆಧಾರ ಇಡಿ. ಆಧಾರ ಇಡಿ ಅಂದ್ರೆ ಉಳಿದ ವಸ್ತುವಲ್ಲಿ ಅನಾದರ ತೋರಿಸ್ಬೇಕು. ಜಸ್ಟ್ ಗೆಟ್ ಫೋಕಸ್ ಇನ್, ನೋಡೆ ಅಂತಾರ, ನೋಡು ಅಂತಾರ. ಅಲ್ಲಿ ಆಧಾರ ಇಟ್ಟು ಅಲ್ಲಿ ಚಿಂತನೆ ಮಾಡು, ಅನಂತ ಪೂರ್ಣವೆನ್ನು ಅಂತಾರ. ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಒಂದು ರೂಪ ನೋಡೆ ಅನಂತ ಪೂರ್ಣವೆನ್ನು. ಸೊ ಒಂದು ರೂಪವು ಪೂರ್ಣ, ಎಲ್ಲವೂ ರೂಪಗಳು ಎಲ್ಲವೂ ಇದೆ, ಒಂದೊಂದು ರೂಪವೂ ಪೂರ್ಣವಾಗಿದೆ. ಈ ಚಿಂತನೆ ಮಾಡು, ಒಂದು ಅವಯವ ಪೂರ್ಣವಮ್ಮ ಅಂತ. ಒಂದು ಅವಯವ ರೂಪ ಮಾತ್ರ ಇಲ್ಲ, ಒಂದು ಅವಯವ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಒಂದು ರೂಪ ತಗೊಂಡ್ರು ಅದು, ಒಂದು ಅವಯವ ತಗೊಂಡ್ರು ಅದು ಪೂರ್ಣ. ಒಂದು ರೂಪದೊಳಗೆ ಅನಂತ ರೂಪಗಳು, ಅನಂತ ಪೂರ್ಣ ಅಂತ ಹೇಳಿದ. ಅನಂತ ಪೂರ್ಣವೆನ್ನು ಅಂತಾರ, ಅನಂತ ಪೂರ್ಣ ಅಂತಾನು ಹೇಳು, ಅನಂತ ಪೂರ್ಣ ರೂಪ ಅಂತಾನು ಹೇಳು ಅಂತ ಗೋಪಾಲದಾಸರ ಒಂದು ಸುಳಾದಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಹೀಗೆ ದೇವರ ಚಿಂತನೆ ಮಾಡಬೇಕು ಹೀಗೆ ಅಂತ ಹೇಳುತ್ತಾರೆ ಎಂಬುದಲ್ಲಿ ಕೃಷ್ಣಾರ್ಪಣ ಮನಸ್ಸು.